ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணி க்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜ்ஞான ரஸார்ணசய உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்ம ரதாய ச பததாம் கல்பவக்ஷாய நமதாம் காமதேனவே நீலாகராத்யதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशालिनः इष्टदान कष्टहर्तॄन्नः विद्यामान्यान् मुनीन् नमः. वादिराज पदद्वन्द्व वारिजासप्तमानसान् विश्वप्रिय गुरुन् वन्दे मन्दोहम् देवि शुद्धये. सत्यम् सत्यम् पुनः सत्यम् विष्णुतीर्थ प्रसादतः सर्वे कामा भवन्त्येव शबदो बिम्बसन्निधौ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். ನಿನ್ನ ಬಿಂಬನ ಸ್ಮರಿಸಿ ಇದೇ ಇದೇ ಅನಂತ ಚಿನ್ಮಯ ರೂಪಗಳು ಸಿದ್ಧವೆಂದು ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬನ ಅಂಶವ ಮುನ್ನ ಈಗ ಪೋಗಿಸಿ ಏಕೀಭೂತವ ನೆನೆದು. ಇಲ್ಲಿ ನಾವು ಮನಸ್ಸಿನಲ್ಲಿ ನಿತ್ಯವೂ ಚಿಂತನೆ ಮಾಡಬೇಕಾದ ಕ್ರಮವನ್ನೆಲ್ಲ ಹೇಳಿಕೊಳ್ತಾ ಬರ್ತಾ ಇದ್ದಾರೆ ಅಪರೂಪ ಅಂಶಗಳನ್ನ. ನಮ್ಮ ಹೃದಯದಲ್ಲಿರುವ ಭಗವಂತನ ನಿನ್ನ ಬಿಂಬನ ಸ್ಮರಿಸಿ ಆ ಬಿಂಬವನ್ನ ಇದೇ ಇದೇ ಅನಂತ ಚಿನ್ಮಯ ರೂಪಗಳು ಸಿದ್ಧವೆಂದು ಇದೇ ಇದೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಳಗಿರುವ ರೂಪವನ್ನೇ ನೋಡಿ ಇವನೊಳಗೆ ಅನಂತ ರೂಪಗಳು ಸಿದ್ಧ ಸಿದ್ಧ ಅಂತ ಕನ್ಫರ್ಮೇಶನ್ ಬರಬೇಕು. ಹೇಳ್ತಾರೆ ಸಿದ್ಧವೆಂದು ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಅನಂತ ರೂಪಗಳು ಯಾವ್ದಾವುದು ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲಿರುವ ಭಗವದ್ ರೂಪಗಳೆಲ್ಲ ನನ್ನ ಬಿಂಬನಲ್ಲೇ ಕೂತಿವೆ. ಇದು ಸದಾ ಚಿಂತನೆ ಮಾಡಬೇಕು. ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬನ ಅಂಶವ ಮುನ್ನ ಈಗ ಪೋಗಿಸಿ. ನಮ್ಮ ಬಿಂಬಮೂರ್ತಿಯನ್ನ ಪ್ರತಿಯೊಬ್ಬರಲ್ಲಿರುವ ಬಿಂಬಮೂರ್ತಿಯಲ್ಲಿ ಕೂಡಿಸಬೇಕು. ಅಂದರೆ ನನ್ನ ಸ್ವಾಮಿಯೇ ಹೊರಟು ಅಲ್ಲಲ್ಲಿರುವ ಬಿಂಬಮೂರ್ತಿಯಲ್ಲಿ ಐಕ್ಯ ಆಗಿದ್ದಾನೆ ಅಂತ ಚಿಂತನೆ ಮಾಡಿ ಹೋಗಿಸಿ ಏಕೀಭೂತವ ನೆನೆದು ಚೂರು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ರೂಪಗಳು. ಸನ್ನುತಿಸಿ ಆ ಅಲ್ಲಿ ಸ್ತೋತ್ರ ನೋಡಿ, ಎರಡೂ ಕಡೆ ಪೂಜಾ. ಒಂದು ನಮ್ಮ ಹೃದಯದಲ್ಲಿರುವ ಭಗವಂತನನ್ನ ಅಲ್ಲಿರುವ ಎಲ್ಲರ ಹೃದಯದಲ್ಲಿ ಕೂಡಿಸಿ ಅಲ್ಲಿ ಸನ್ನತಿಸಿ. ಅಂದರೆ ಸ್ವಾಮಿ ನೀನೇ ಎಲ್ಲರಲ್ಲಿ ನಿಂತು ಎಂಥ ಕಾರ್ಯಗಳು ಮಾಡುತ್ತಾ ಇದ್ದೀಯ. ಬ್ರಹ್ಮಾದಿ ಸಕಲ ಚೇತನರಿಗೂ ಅವರವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಆಯಾ ಕಾಲದಲ್ಲಿ ನಿನ್ನ ಸ್ಫೂರ್ತಿ ಕೊಟ್ಟು ಸಾಧನೆ ಮಾಡಿಸುವವ ನೀನೇನಯ್ಯ ಅಂತ ಅಲ್ಲಿರುವ ಭಗವಂತನ ನಮ್ಮ ಬಿಂಬನಿಂದ ಅಭಿನ್ನರಾದ ಎಲ್ಲರ ಬಿಂಬಮೂರ್ತಿಗಳನ್ನು ಸ್ತೋತ್ರ ಮಾಡಿ ನಂತರ ತಿರುಗಿ ಭಿನ್ನರ ಮಧ್ಯದಲ್ಲಿ ಮಣ್ಣನೆಗೊಳುತಿಪ್ಪ. ಆ ಭಿನ್ನ ಭಿನ್ನ ಸಕಲ ಜೀವರಾಶಿಗಳ ಒಳಗಿರತಕ್ಕಂಥ ಅಲ್ಲಿ ಮನ್ನಣೆಗೊಳುತಿಪ್ಪ. ಮನ್ನಣೆ ಅಂದ್ರೆ ಹೇಗೆ, ಪ್ರತಿಯೊಬ್ಬರ ಹೃದಯದಲ್ಲಿ ಅಗ್ರೇಶ ನಿಂತಿದ್ದಾನೆ, ಪ್ರಾದೇಶ ಇದ್ದಾನೆ, ಮೂಲೇಶ ಇದ್ದಾನೆ. ಆ ಭಗವಂತನನ್ನ ಪ್ರತಿಯೊಂದು ಜೀವರಾಶಿಯ ಹೃದಯದಲ್ಲಿ ಅವರಿಗಿಂತ ದೊಡ್ಡವರೆಲ್ಲ ಸೇರಿ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಭಗವಂತನ ಪೂಜಾ ಮಾಡುತ್ತಾ ಇದ್ದಾರೆ, ವಿಶೇಷವಾಗಿ ಉಪಾಸನೆ ಮಾಡುತ್ತಾ ಇದ್ದಾರೆ. ಅಂಥ ಭಿನ್ನರ ಮಧ್ಯದಲ್ಲಿ ಮನ್ನಣೆಗೊಳುತಿಪ್ಪ ಅಗ್ರೇಶರೊಳಗೆ ಎಲ್ಲರಲ್ಲೂ ಅಗ್ರೇಶ ಇದ್ದಾನೆ. ಎಂಥ ಅಗ್ರೇಶರೆಲ್ಲರ ಗುಂಪು, ಭಿನ್ನ ಭಿನ್ನ ಜೀವರಾಶಿಗಳ ಗುಂಪು, ಆ ಗುಂಪಿನಲ್ಲಿ ಮನ್ನನೆಗೊಳ್ಳುತ್ತಾ ಇರುವಂತಹ ಅಗ್ರೇಶರು, ಅಂಥ ಅಗ್ರೇಶರ ಗುಂಪು ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು, ಅಲ್ಲಿಂದ ಒಂದೊಂದು ಅಂಶ ತೆಗೆದ್ರೆ ಅಯ್ಯೋ ಒಂದು ಪಾರ್ಟ್ ಬಂತೇನೊಂದು ಇಲ್ಲ, ಸಂಪೂರ್ಣ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ, ಪೂರ್ಣದಿಂದ ಪೂರ್ಣವೇ ಬರ್ತಾ ಇದೆ ಎಂದು ಚೆನ್ನಾಗಿ ತಿಳ್ಕೊಂಡು ಅಲ್ಲಿಂದ ಎಲ್ಲಾ ಅಂಶಗಳನ್ನು, ಅಂದ್ರೆ ನಮ್ಮ ಬಿಂಬನಿಂದ ಕೂಡಿಕೊಂಡ ಅಲ್ಲಿರುವ ಅಂಶವನ್ನ ಎರಡೂ ಮಿಕ್ಸ್ ಬರ್ತಾ ಇದೆ ತೆಗೆದು, ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು. ಅಲ್ಲ, ನಮ್ಮಿಂದ ಬಿಂಬ ಹೊರಟ್ರೆ ನಾವು ಬದುಕಲಿಕ್ಕಾಗಲ್ಲ, ಅಲ್ಲಿಂದ ದೇವರು ಹೊರಟ್ರೆ ಅವರು ಇರ್ಲಿಕ್ಕಾಗಲ್ಲ. ಹೇಗೆ ಅಂದ್ರೆ ನಮ್ಮಿಂದ ನಮ್ಮ ಬಿಂಬನಿಂದ ಒಂದು ರೂಪ ಹೊರಟು ಅಲ್ಲಿಗೆ ಹೋಗಿ ಸೇರಿ ಅವರಿಂದ ಒಂದು ಬಿಂಬ, ಅವರ ಅಗ್ರೇಶರಿಂದ ಒಂದೊಂದು ರೂಪ ಹೊರಡುತ್ತೆ. ಆ ರೂಪ ಎಂಥದ್ದು? ನಮ್ಮ ಬಿಂಬನಿಂದ ಸೇರಿಕೊಂಡ ರೂಪ. ಅವರ ಮೂರ್ತಿ ಅವರಲ್ಲೇ ನಿಂತಿರುತ್ತೆ. ಅಲ್ಲಿಂದ ಒಂದು ರೂಪ ಬರುವಾಗ ನಮ್ಮಿಂದ ಒಂದು ರೂಪ ಹೋಗಿರುತ್ತಲ್ಲ ನಮ್ಮ ಬಿಂಬಮೂರ್ತಿಯಿಂದ, ಆ ರೂಪ ಬರುವ ರೂಪ ಎರಡು ಸೇರಿ ತಿರುಗಿ ಬರುತ್ತೆ ನಮ್ಮ ಹತ್ರಿಗೆ. ಅದು ವಿಶೇಷ ತಿಳ್ಕೋಬೇಕು. ಹೋಗೋದೇನೋ ಅರ್ಥ ಆಯ್ತಾ? ನಮ್ಮ ಹೃದಯದಲ್ಲಿರುವ ಬಿಂಬ ಅಗ್ರೇಶನಿಂದ ಒಂದು ರೂಪ ಹೊರಟು ಎಲ್ಲರ ಹೃದಯದಲ್ಲಿರುವ ಎಲ್ಲ ಅಗ್ರೇಶರಲ್ಲಿ ಒಂದೊಂದು ರೂಪ, ನಮ್ಮ ಬಿಂಬನಿಂದಲೇನೆ ಒಂದೊಂದು ರೂಪ ಮತ್ತೆ ಹೊರಡುತ್ತದೆ, ಎಲ್ಲ ಸೇರುತ್ತಲ್ಲಿ. ಹೌದಾ? ಅಲ್ಲಿ ಗೊಂದಲ ಬೇಡ. ಯಾಕೆಂದ್ರೆ ನಮ್ಮ ಬಿಂಬ ಅವನಿಂದ ಒಂದು ರೂಪ ಹೊರಟರೆ ಆ ರೂಪದಲ್ಲಿ ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿರುವ ಅಗ್ರೇಶರು ಅಂತ ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ನಮ್ಮ ಬಿಂಬನಿಂದ ಹೊರಟಂತ ಒಂದು ರೂಪದಲ್ಲಿ ಇರಬೇಕಾ ಇಲ್ವಾ? ಸಿಂಪಲ್ ಪ್ರಾಬ್ಲಮ್ ಸಾಲ್ವ್. ಇದು ಹೇಗೆ ಐಕ್ಯ? ಅದಕ್ಕೆ ಒಂದೇ, ಇವನಲ್ಲಿ ಎಲ್ಲರೂ ನಿಂತಿದ್ದಾರೆ, ಅದಕ್ಕೆ ಅಲ್ಲಲ್ಲಿಗೆ ಇವನಿಂದ ಅವರವರಲ್ಲಿ ಏನೇನು ರೂಪಗಳಿವೆಯಲ್ಲ ಅಂತಹ ರೂಪಗಳೇ ಇಲ್ಲಿಂದ ಎಲ್ಲ ಹೊರಟು ಹೋಗಿ ಐಕ್ಯ ಆಗ್ತಾ ಇವೆ. ಬರೋ ಕಾಲಕ್ಕೆ ಅಲ್ಲಿರೋ ರೂಪದ ಒಂದು ಭಾಗ ಅಂದ್ರೆ ಅಂಶವನ್ನ ತೆಗೆದುಕೊಂಡು ನಮ್ಮ ಒಳಗಿರುವ ಭಗವದ್ ರೂಪದ ರೂಪ ಹೋಗಿತ್ತಲ್ಲ, ಎರಡು ಮಿಕ್ಸ್ ಆಗಿ ಬರ್ತಾ ಇದೆ, ನಮ್ಮ ಹೃದಯದಲ್ಲಿ ಸೇರುತ್ತಾ ಇದೆ. ಇಷ್ಟ್ಯಾಕೆ ಅವಸ್ಥೆ ಅವನಿವನಲ್ವ? ಅಂದ್ರೆ ಅಲ್ಲಿ ಯಾವ ರೂಪ ಆದರೆ ವಿಶೇಷವಾಗಿ ಹೊಳೆಯುತ್ತಾ ಅನಂತ ಗುಣಗಳನ್ನು ಪ್ರಕಟ ಮಾಡುತ್ತಾ ಇದೆಯೋ ಆ ರೂಪದ ಸರಿಗೆ ಈ ರೂಪ ಸೇರಿಕೊಂಡು ನಮ್ಮ ಹೃದಯದಲ್ಲಿ ಬಂದು ತಿರುಗಿ ಬಂದರೆ ಆವಾಗ ಇಲ್ಲಿ ಮೊದಲೇ ಇದ್ದ ಮೂರ್ತಿ ಏನು ಗುಣ ಪ್ರಕಟ ಮಾಡುತ್ತಾ ಇಲ್ಲ, ಸೈಲೆಂಟ್ ಆಗಿ ಕೂತಿದ್ದಾನೆ. ಈಗ ಅಲ್ಲಿಂದ ಐಕ್ಯ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿದ್ರೆ ಈಗ ಶುರು ಮಾಡುತ್ತಾನೆ. ಹೌದಾ? ಅಲ್ಲಿ ಏನು ಗುಣಗಳು ಪ್ರಕಟ ಮಾಡಿದ? ನಮ್ಮಲ್ಲಿ ಚೂರು ಯೋಗ್ಯತೆಗೆ ತಕ್ಕಂತೆ ಪ್ರಕಟ ಮಾಡ್ತಾ ಬರ್ತಾನೆ. ಎಷ್ಟು ಬೇಗ ಮಾಡ್ತಾನೆ? ಶುರು ಮಾಡಿದೆ, ಎಷ್ಟು ಬೇಗ ಮಾಡ್ತಾನೆ? ನೀವೆಷ್ಟು ಬೇಗ ಮಾಡ್ತೀರೋ, ಎಷ್ಟು ತೀವ್ರವಾಗಿ ಅವನು ತೆರೆ ಕೊಡ್ತೀರೋ ಅಷ್ಟು ಬೇಗ ಮಾಡ್ತಾನೆ. ದಿನಕ್ಕೂ ಒಂದು ನಿಮಿಷ ಕೊಡ್ತೀರ, ಅಷ್ಟಾಗೆ ಬರ್ತಾನೆ. ಅವನು ಸ್ಲೋ ಆಗಿ ಬರ್ತಾನೆ. ನೀವು ಇಲ್ಲಪ್ಪ ಇದೇ ಜೀವನದ ಕೆಲಸ ಅಂತ ಸೀರಿಯಸ್ ಆಗಿ ಕೊಡ್ತೀರ, ಅವನು ಬಹಳ ಸೀರಿಯಸ್ ಆಗಿ ಬರ್ತಾನೆ. ಇಲ್ಲ, ಅವನು ಕ್ಯಾಜುವಲ್ ಆಗಿ ತಗೊಂಡ್ರೆ ಅವನಿನ್ನ ಕ್ಯಾಜುವಲ್ ಆಗಿ ತಗೊಳ್ತಾನೆ. ಅವನು ಕ್ಯಾಜುವಲ್ ಆಗಿ ತಗೊಳ್ಳಿಕ್ಕೆ ಹೋದ್ರೆ ಇಟ್ಟರೆ ನಾವು ಬದುಕೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಪ್ರಯತ್ನ ಮಾಡೋದೇ ಉತ್ತಮ. ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಸಂಪನ್ನ ಭಕ್ತಿಯಿಂದ ಪೂಜೆ ಮಾಡೋ. ಯುಪಿಎಸ್ ಬೇಕಾರ ಆ ಲೈಟ್ ಫ್ಯಾನ್ ಹಾಕಿ ಆ ಲೈಟ್ ಲೈಟ್ ಎಲ್ಲ ಸೌಂಡ್ ಹೌದು, ಅದು ಕೂಡ ಹಾಕ್ ಮಾಡಬಹುದು. ಅಲ್ಲೇ ನೋಡಿ, ಅಲ್ಲೇ ಯಾರೋ ಒಬ್ಬರು ಬಿಟ್ಟು ಹೌದಲ್ವ? ಅದು ದೇವರ ಹತ್ರ ದೇವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಫ್ಲಡ್ ಲೈಟ್ ಹಾಕ್ಬಿಟ್ಟು ಮಿಕ್ಕ ಲೈಟ್ ಎಲ್ಲ ಹಾಕ್ ಮಾಡ್ಬಿಡ್ತಾರಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ಭಗವಂತನಲ್ಲಿ ಮನಸ್ಸು ನಿಲ್ಲಬೇಕಾದ್ರೆ ಮಿಕ್ಕ ಇಂದ್ರಿಯಗಳ ಲೈಟ್ಸ್ ಎಲ್ಲ ಹಾಕ್ ಮಾಡ್ಬಿಡ್ಬೇಕು. ಮನಸ್ಸು ಮಾತ್ರ ಲೈಟ್ ದೇವರಲ್ಲಿ ಬಿದ್ದಿರಬೇಕು ಅಲ್ವಾ? ನಾವೇನ್ ಮಾಡ್ತೀವಿ, ಎಲ್ಲಾ ಲೈಟ್ಸ್ ಆನ್ ಮಾಡ್ತೀವಿ, ಅದ್ರಲ್ಲಿ ದೇವರು ಯಾರು ಸರಿ ಕಾಣಿಸೋದೇ ಇಲ್ಲ. ಕೇಳ್ತಾರೆ, ಸಂಪನ್ನ ಭಕ್ತಿಯಿಂದ ಪೂಜೆ ಮಾಡೋ. ಸಂಪನ್ನ ಭಕ್ತಿ ಎಂದರೆ ಈಗ ನನ್ನಲ್ಲಿ ನಿಂತ ಮೂರ್ತಿ ಎಂಥದ್ದು ಅಂದ್ರೆ ಎಲ್ಲ ಬ್ರಹ್ಮಾದಿ ಸಕಲ ಜ್ಞಾನಿಗಳ ಒಳಗೆ ಮೆಳೆದ ಒಳ್ಳೆ ಹೊಳಿತಾ ಇರುವಂತಹ ಮೂರ್ತಿ. ಅವರನ್ನ ಪ್ರಾರ್ಥನೆ ಮಾಡಿ ಅವರ ಹೃದಯದಲ್ಲಿ ಅವರೂ ಪ್ರಾರ್ಥನೆ ಮಾಡಿರ್ತಾರೆ ಏನಂತ, ನನ್ನ ಹೃದಯದಲ್ಲಿರುವ ಸ್ವಾಮಿ ಆ ಜೀವಿ ಏನೋ ಈ ತರ ಕರೀತಾ ಇದ್ದಾನೆ ನಿನ್ನನ್ನ, ನಮ್ಮ ಒಳಗಿರುವ ನಿನ್ನನ್ನ ಕರೀತಾ ಇದ್ದಾನೆ, ನೀನು ಹೋಗಿ ಅಲ್ಲಿ ಅವನೊಳಗಿರುವ ರೂಪದಲ್ಲಿ ಕೂತು ಅವನಲ್ಲಿ ಕಾರ್ಯ ಮಾಡಿಸು ಅಂತ ಅವರು ಕೇಳಿಕೊಳ್ತಾರೆ ದೇವರಲ್ಲಿ. ಮೊದಲ ಅಪ್ಲಿಕೇಶನ್ ಹಾಕ್ತಾರೆ, ಹಾಕಿದ್ದಕ್ಕೆ ಆ ದೇವರು ನಮ್ಮಲ್ಲೇ ಇರ್ತಾನಲ್ಲ, ನಮ್ಮಲ್ಲಿ ತತ್ವಾಭಿಮಾನಿಗಳ ಮೂಲಕ ಆಕ್ಟಿವೇಶನ್ ಮಾಡಿಸಿ ನಮಗೆ ಬುದ್ಧಿ ಕೊಡಿಸಿ ಅವರನ್ನ ಪ್ರಾರ್ಥನೆ ಮತ್ತು ಮಾಡುವಂತೆ ಮಾಡುತ್ತಾನೆ. ನಾವೇನ್ ಅಂದ್ಕೊಂಡಿರ್ತೀವಿ, ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ಅವರು ಹೋಗೊಡೋದು, ನಮಗೆ ಬುದ್ಧಿ ಬಂದದ್ದೇ ಅವರು ದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಎಂಬುದು ನಮಗೆ ಗೊತ್ತಾಗಲ್ಲ. ಅದಕ್ಕೆ ಅವರೊಳಗಿರುವ ಭಗವಂತ ಅವರ ಮಾತಿಗೆ ಪ್ರಸನ್ನನಾಗಿ ಈ ಜೀವಿಯ ಮೇಲೆ ಅವರ ರೆಕಮೆಂಡೇಶನ್ ಇಂದ ಕರುಣೆ ಮಾಡುತ್ತಾನಂತೆ. ಕರುಣೆ ಮಾಡಿ ನಮ್ಮೊಳಗೆ ಈ ಚಿಂತನೆಯನ್ನು ಮಾಡಿಸ್ತಾ ತನ್ನ ರೂಪವನ್ನ ನಮ್ಮಿಂದ ತಾನೇ ನಾವು ಕೇಳಿಕೊಂಡು ಕೂಡಲೇ ಹೊರಡಿಸ್ತಾನಂತೆ. ಅವಾಗ ಸಂಶಯ ಏನಂತ, ಅಲ್ರಿ ನಾವು ಕೇಳಿದ್ರೂ ಕೂಡ ದೇವರು ಒಂದಂಶ ಹೊರಟು ಅಲ್ಲಿ ಸೇರುತ್ತಾ ಅಲ್ವಾ, ನಾವು ಕೇಳಿಕೊಂಡ್ರೆ ಸೇರಲ್ಲ, ಅವರೇ ಕೇಳಿರ್ತಾರೆ ಸ್ವಾಮಿ ನೀನೇ ಅಲ್ಲಿಂದ ಹೊರಟು ಇಲ್ಲಿ ಬಾರಯ್ಯ ಅಂತ ಅವರು ಕೇಳಿದ್ದಕ್ಕೆ ನಮ್ಮ ಮಾತು ನೆಪ ಮಾತ್ರ ಇಟ್ಟುಕೊಂಡು ದೇವತೆಗಳ ಮಾತಿಗೆ ಹೋಗೊಟ್ಟು ತಾನು ಹೊರಡುತ್ತಾನೆ. ಈಗ ನಂಬಿಕೆ ಬಂತ ಹೌದಾನೆ? ಆ ರೀತಿಯಲ್ಲಿ ನಮ್ಮ ಹೃದಯದಿಂದ ಭಗವಂತ ಹೊರಟು ಅಲ್ಲಿರತಕ್ಕಂಥ ತನ್ನ ರೂಪಗಳಿಂದ ಐಕ್ಯ ಆಗಿ ಅಲ್ಲಿರುವ ರೂಪಗಳಿಂದ ಕೂಡಿಕೊಂಡು ನಮ್ಮ ಹೃದಯದಲ್ಲಿ ಬಂದು ಕೂಡುತ್ತಾನೆ. ಯಾಕೆ ಇಷ್ಟು ವ್ಯವಸ್ಥಾ ಅಂದರೆ ಹೇಳುತ್ತಾರೆ, ನಮ್ಮ ಒಳಗಿರತಕ್ಕಂಥ ಸಕಲ ತತ್ವಾಭಿಮಾನಿಗಳು ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಎಲ್ಲರ ಪೂಜಾ ಮಾಡದಿದ್ರೆ, ಯಾಕೆ ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಹಾಯ ಮಾಡುವಂಥವರಿಗೆ ನಾವು ಕೃತಜ್ಞತೆ, ಅವರ ಒಳಗಿರುವ ಭಗವದ್ ರೂಪಕ್ಕೆ ಸಲ್ಲಿಸದಿದ್ದರೆ ಅವಾಗೇನಾಗುತ್ತೆ, ದೇವ ಅನುಗ್ರಹ ಮಾಡಲ್ಲ, ಎಲ್ಲರನ್ನ ಪೂಜೆ ಮಾಡಲಿಕ್ಕೆ ನಮಗಾಗಲ್ಲ, ಸಾಧ್ಯ ಇಲ್ಲ, ನಮಗೆ ಅವರನ್ನ ಲೆಕ್ಕ ಮಾಡಲಿಕ್ಕೆ ಆಗಲ್ಲ. 24 ಜನರೇ ನೆನಪಿರಲ್ಲ, ಇನ್ನ 60 ಕೋಟಿ ಜನ ನೆನಪಿಡ್ತಾರೆ, ಸಾಧ್ಯವೇ ಇಲ್ಲ, ತಲೆ ಕೆಟ್ಟ ಹೋಗುತ್ತೆ. ಅದಕ್ಕೆ ಸುಲಭವಾದ ಪೂಜೆ, ಎಲ್ಲರೊಳಗಿರುವ ದೇವರನ್ನ ಕರ್ಕೊಂಡು ಬಂದು ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ನಿಲ್ಲಿಸಿ ಆ ನಿಂತ ಮೇಲೆ ಅಲ್ಲಿ ಆ ಮೂರ್ತಿಗೆ ನಾವು ವಿಶೇಷವಾಗಿ ಪೂಜೆ ಮಾಡಿದರೆ ಎಲ್ಲರಿಗೂ ಪೂಜೆ ಮಾಡಿದಂತ ಆಗುತ್ತೆ. ಇದು ಚೆನ್ನಾಗಿ ತಲೆಯಲ್ಲಿರಬೇಕು. ಅದಕ್ಕೆ ಸಂಪನ್ನ ಭಕ್ತಿಯಿಂದ ಪೂಜೆ ಮಾಡು, ಇನ್ನು ಈ ಮಾತಿಗೆ ಸಂಶಯ ಬಡಸಲ್ಲ. ಅಲ್ಲರಿ ಇದೆಲ್ಲ ನಮಗೇನಾ, ಇದು ದಾಸರಾಯರಿಗೆ ಮೀಸಲಾಗಿದ್ದು, ಅವರದ್ದೇ ಮಾಡ್ಕೋಬೇಕಾಗಿದ್ದು, ಸುಮ್ಮನೆ ಹೇಳ್ತಾ ಇದ್ದಾರಷ್ಟೇ, ನಾವು ಕೇಳಿಬಿಡಬೇಕಷ್ಟೇ, ಮಾಡೋದಿಲ್ಲ ಅಲ್ಲ, ನಮ್ಮಂಥವ್ರು ಯೋಗ್ಯರಲ್ಲ, ಈ ಸಂಶಯಗಳೆಲ್ಲ ತಿಪ್ಪೇಲೋಗಿರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಹೇಳಲಿಕ್ಕೆ ಯಾವುದು ನಿಮಗೆ ಯೋಗ್ಯವಲ್ಲವೋ ನಾವು ಹೇಳೋದೇ ಇಲ್ಲ, ಹೇಳೋದೇ ಇಲ್ಲ, ಬಾಯಿ ಬಿಚ್ಚೋದೇ ಇಲ್ಲ, ನಿಮಗೆ ಯೋಗ್ಯವಾದ್ದು ಮಾತ್ರ ಹೇಳ್ತಾ ಇದ್ದೇವೆ, ಇಷ್ಟು ಮಾಡಯ್ಯ. ಇಲ್ಲಿ ಹೇಳದೆಲ್ಲ ನಮಗೆ ಯೋಗ್ಯವಾಗಿದ್ದೆ, ನಮಗಿಂತ ಹೆಚ್ಚು ಯೋಗ್ಯವಾಗಿದ್ದು ನಮಗೆ ಕೊಡ್ಲಿಕ್ಕೆ ವಿಜಯದಾಸರು ಮುಂದೆ ಬರಲ್ಲ. ಅವ್ರು ಹೇಳುತ್ತಾರೆ, ರಹಸ್ಯಗಳನ್ನ ಬಿಚ್ಚಿ ಬಿಸಾಡದಿರು ಅಂತ ನಮಗೆ ಉಪದೇಶ ಕೊಟ್ಟಾಗ ಅವ್ರು ಮಾಡ್ತಾರಾ? ನಮಗೆ ಯೋಗ್ಯವಲ್ಲದ್ದು ನಮ್ಮ ಮುಂದೆ ಹೇಳಿದರೆ ಅದು ಬಿಚ್ಚಿ ಬಿಸಾಡಿದಂತಾಯ್ತಲ್ಲ, ಅಯೋಗ್ಯರಿಗೆ ಉಪದೇಶ ದೋಷ ಬರುತ್ತೆ. ಮತ್ತೆ ವಿಜಯರಾಯರು ಈ ತರ ಬರೆದ್ರೆ ಮತ್ತೆ ದೋಷ ಬರಲ್ವಾ ಅಂದ್ರೆ, ಇದು ನಮಗೆ ಕೊಟ್ಟದ್ದೇ ಅಷ್ಟೇ ಹೊರತು ಅಯೋಗ್ಯವಾದ ಕೊಡ್ಲಿಲ್ಲ, ನಮಗೆ ಮಿನಿಮಮ್ಮೇ ಕೊಡ್ತಾ ಇದ್ದಾರೆ, ಹೆಚ್ಚೇನು ಕೊಡ್ಲಿಲ್ಲ. ನಾವು ಎಷ್ಟು, ನನ್ನ ಹೃದಯದಲ್ಲಿ ದೇವರ ರೂಪ ಇದೆ, ಅಲ್ಲಿಂದ ಸ್ವಾಮಿ ಒಂದು ರೂಪದಿಂದ ಹೊರಟು ಎಲ್ಲರ ಹೃದಯದಲ್ಲಿ ಸೇರಿಕೋ, ಕಾಣಿಸುತ್ತಾ ಕಾಣಿಸಲ್ಲ, ಮನಸ್ಸಲ್ಲಿ ಚಿಂತನೆ ಮಾಡ್ತೀವಿ ಸೇರಿದ್ದಾನೆ ಅಂತ ನಂಬಿಕೆ. ಯಾಕೆ ನಂಬಿಕೆ? ಯಾಕೆ ನಮ್ಮ ಮಾತಿಗೆ ಸ್ವಾಮಿ ಹೋಗೊಟ್ಟು ಹೋಗೋನಲ್ಲ, ಕರುಣೆ ಮಾಡುತ್ತಾನೆ. ಆದರೆ ಏನಾಯ್ತು? ಹೌದಾ, ಅಡ್ಡಿಲ್ಲಪ್ಪ ನೋಡಿ, ಅಡ್ಡಿಲ್ಲ ಅಡ್ಡಿಲ್ಲ, ಏನಡ್ಡಿ,
ಚೆನ್ನಾಗಿತ್ತು.
ಅಲ್ಲ ಅದು ಸಪೋರ್ಟ್ ಮಾಡ್ಬಿಟ್ಟು
ದೊಡ್ಡ
ಮೈಕೆ ಕೆಲಸ ಮಾಡಲ್ಲ. ಸರಿ ಬೇಕಷ್ಟು
ಬರ್ಬೋದಿಲ್ಲ
ಬೆಳಿಬೇಕು ಹಿಂದೆ ಇಲ್ಲ ಬೆನ್ನಿಗಿರ್ಬೇಕು ಅದು ಬಿಡುತ್ತೆ. ಹಾಗಾದರೆ ನಮ್ಮ ಒಳಗಿರತಕ್ಕಂಥ ಮೂರ್ತಿಯನ್ನ ಪ್ರಾರ್ಥನೆ ಮಾಡಿದಾಗ ಅವನು ಹೊರಡತಾನ ಇಲ್ಲ ಎಂಬೋ ಸಂಶಯ ಬೇಡ. ದೇವತೆಗಳು ಮೊದಲೇ ನಮಗಾಗಿ ಪ್ರಾರ್ಥನೆ ಮಾಡಿದ್ದರಿಂದ ಆ ಸ್ವಾಮಿ ದೇವತೆಗಳ ಮಾತಿಗೆ ಹೋಗೊಟ್ಟು ತಾನು ಹೊರಡತಾನೆ ಎಂಬ ನಂಬಿಕೆ ಇರಲಿ. ಇಲ್ಲದಿದ್ದರೆ ನಾವು ಇದೆಲ್ಲ ಕೇಳಿ ಅಯ್ಯೋ ಇದೆಲ್ಲ ನಮ್ಮ ಮಾತಿಗೆ ದೇವರು ಒಂದು ರೂಪದಿಂದ ಹೊರಟು ಅಲ್ಲೆಲ್ಲ ಸೇರಿ ಮತ್ತೆ ಬಂದು ಇವೆಲ್ಲ ಆಗತ್ತೇನ್ರಿ ಅಂದ್ರೆ ನಮ್ಮ ಮಾತಿಗೂ ಹೋಗೊಡತಾನೆ. ಇನ್ನೊಂದೇನು, ನಮಗಾಗಿ ದೇವತೆಗಳು ಮಾಡಿದ ಪ್ರಾರ್ಥನೆಗೆ ಹೋಗೊಡತಾನೆ. ಅದಕ್ಕೆ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ. ಇನ್ನ ಮುಂದೆ ಹೇಳುತ್ತಾರೆ, ತನ್ನೊಳು ತಾನೇವೆ ಗಣ್ಯ ಇಲ್ಲದೆ ಮನಸ್ಸು ಮಾಡಲ್ಯಾಕೆ. ಈ ರೀತಿ ಚೆನ್ನಾಗಿ ಭಗವಂತನ ರೂಪಗಳನ್ನ ಹೃದಯದಲ್ಲಿ ತಂದುಕೊಂಡು ಕೂಡಿಸಿ ಚಿಂತನೆ ಮಾಡದೆ ನಾನಾ ರೀತಿಯಲ್ಲಿ ಮನಸ್ಸು ದೇವರಲ್ಲಿಡುತ್ತೇನೆ ಅಂತ ಬೇರೆ ಬೇರೆ ನಾನಾ ರೀತಿ ಹೋದರೆ ಏನು ಉಪಯೋಗ ಅಂತ ಹೇಳುತ್ತಾರೆ. ತನ್ನೊಳು ತಾನೇವೇ ತಿಳಿದು ಈ ಪರಿ ಭಕುತಿಯನ್ನು ಮಾಡು ಸರ್ವಸ್ಥಾನದಲ್ಲಿ. ಇದು ವಿಶೇಷವಾಗಿ ಹೇಗೆ ಮಾಡಬೇಕು ಅಂದ್ರೆ, ಅಲ್ಲ ನನ್ನ ಒಳಗಿರುವ ದೇವರನ್ನ ಎಲ್ಲೆಲ್ಲಿ ಕೂಡಿಸಲಿ, ಎಲ್ಲೆಲ್ಲಿ ಚಿಂತನೆ ಮಾಡಲಿ, ಎಲ್ಲ ಸರ್ವಸ್ಥಾನದಲ್ಲಿ. ಅಲ್ಲ ದೈತ್ಯರಲ್ಲೂ ಕೂಡಿಸ್ಲ, ಕೆಟ್ಟವರಲ್ಲೂ ಕೂಡಿಸ್ಲ. ಕೂಡಿಸೋದು ಅಂದ್ರೆ ಏನು, ಇಷ್ಟೇ ನಮ್ಮೊಳಗಿರುವ ಮೂರ್ತಿಯನ್ನ ಸೋತ್ತಮರಲ್ಲಿ ಜ್ಞಾನಿಗಳಲ್ಲಿ ಕೂಡಿಸಬೇಕು. ಇದು ಡೆಲಿಕೇಟ್ ಪಾರ್ಟ್, ಸರಿಯಾಗಿ ತಿಳ್ಕೋಬೇಕು. ಇವನನ್ನ ಹೋಗಿ ಕೂಡಿಸಿ ಅಲ್ಲಿ ಪೂಜಾ ಮಾಡಲಿಕ್ಕೆ ನಮಗೆ ನೀಚಾಧಿಷ್ಠಾನದಲ್ಲಿ ಪೂಜಾ ಮಾಡುವ ಯೋಗ್ಯತೆ ಇಲ್ಲ. ಅದಕ್ಕೆ ನೀಚಾಧಿಷ್ಠಾನದಲ್ಲಿ ಹರಿಯ ಪೂಜಿಸದಿರು ಅಂತ ಹೇಳಿದ್ದಾರೆ. ಅದರಿಂದ ಇದೇ ಸ್ವಾಮಿನೇ ದೈತ್ಯರೊಳಗಿದ್ರು ಕೂಡ ಕರ್ಕೊಂಡು ಹೋಗಿ ಪೂಜಾ ಮಾಡಿಸಿ, ಪೂಜಾ ಮಾಡಬೇಡ್ರಿ ಅಲ್ಲಿ ಬೇಡ. ಯಾರು ನಿಮಗೆ ಯೋಗ್ಯರಾಗಿದ್ದಾರೋ, ಶ್ರೀ ಹರಿವಾಯು ಗುರುಗಳ ಭಕ್ತರಾಗಿದ್ದಾರೋ ಅಂಥವರಿಗೆ ವಿಶೇಷವಾಗಿ ಅಲ್ಲಿ ಭಗವಂತನ ಚಿಂತನೆ ಮಾಡಿ ಎಂದು. ಮತ್ತೆ ದೈತ್ಯರಲ್ಲೂ ಇರ್ತಾರಲ್ಲ, ಆ ಚಿಂತನೆ ಬಿಡಬೇಕಾ ಅಂದ್ರೆ ಇಷ್ಟು ಚಿಂತನೆ ಮಾಡಿ ಹೇಗೆ ಆ ದೇವತೆಗಳು ಗುರುಗಳಲ್ಲಿರುವ ಭಗವದ್ ರೂಪವನ್ನ ನಿಮ್ಮ ಹೃದಯಕ್ಕೆ ಕರ್ಕೊಂಡು ಬಂದು ಅವನ ಪೂಜಾ ಮಾಡಿ ಇವನೇ ದೈತ್ಯರೊಳಗಿದ್ದು ಅವರನ್ನ ಅವರ ಶಕ್ತಿಯನ್ನೆಲ್ಲ ಹೀರಿಬಿಡುವಂಥವ ಅಂತ ಚಿಂತನೆ ಮಾಡಿ. ಯಾರ್ಯಾರು ನಮ್ಮ ತತ್ವಾಭಿಮಾನಿ, ನಮ್ಮೊಳಗೆ ತತ್ವಗಳೇನಿವೆ, ತತ್ವಗಳಲ್ಲಿ ನಿಂತು ತತ್ವಾಭಿಮಾನಿಗಳು ತೊಂದರೆ ಕೊಡತಾ ಇದ್ದಾರೆ, ಹೊರಗೂ ಒಳಗೂ ನಿಂತು ಅವರೊಳಗೂ ಇವನೇ ಇದ್ದಾನೆ, ಅವರನ್ನ ಹೀರಿ ಬಿಡತಾ ಇದ್ದಾನೆ, ಅವರನ್ನ ನಿರ್ವೀರ್ಯರನ್ನಾಗಿ ಮಾಡಿ ಕದಲದೆ ಬಿದ್ದಿರುವಂತೆ ಮಾಡುತ್ತಾ ಇದ್ದಾನೆ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ನಮ್ಮೊಳಗೆ ತತ್ವಾಭಿಮಾನಿ ದೈತ್ಯರು ಇದ್ದಾರೋ ಇಲ್ವೋ, ಅಲ್ಲ ಕೆಲವರಿಗೆ ಅಂದ್ರೆ ಸಾಮಾನ್ಯ ನಮಗೆ ಸಂಶಯ ಬರಬಹುದು, ನಾವು ಆಚಾರ ಶಾಸ್ತ್ರ ಓದ್ಬಿಡ್ತಾ ಇದೀವಿ, ಕೇಳಿಬಿಡ್ತಾ ಇದೀವಿ, ನಾವು ಓದ್ಬಿಡ್ತೀವಿ ನೀವು ಕೇಳಿಬಿಡ್ತೀರಾ, ಆಚಾರ ಶಾಸ್ತ್ರ ಕೇಳಿಬಿಟ್ಟೀವಿ ನಾವು ಓದಿಬಿಟ್ಟೀವಿ ಅನುಷ್ಠಾನಗಳು ಮಾಡಿಬಿಟ್ಟೀವಿ, ನಮ್ಮೊಳಗೆ ದೈತ್ಯರು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ನಮ್ಮೊಳಗೆ ದೈತ್ಯರು ಬರೋದೇ ಇಲ್ಲ ಅಂತ ಕನ್ಫರ್ಮೇಶನ್ ಇದ್ದೀತು. ಬೇಡ, ದೈತ್ಯರಿದ್ದೇ ಇರ್ತಾರೆ, ಏನು ವಿತ್ ಪರ್ಮಿಷನ್ ಆಫ್ ಶ್ರೀಹರಿ ಓನ್ಲಿ ಅವರು ಪ್ರವೇಶ ಮಾಡಿದ್ದು. ಅದಕ್ಕೆ ಅರಣ್ಯಕಾಚಾರ ಮಾತು ಪ್ರಮಾಣ ಹೇಳ್ತಾರೆ, ಯಥಾಯಥಂ ವಿವಿಷು, ಶ್ರೀಹರಿಯ ಆಜ್ಞೆಯಿಂದ ದೈತ್ಯರು ಕೂಡ ಎಲ್ಲಾ ತತ್ವಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರಿರಬೇಕೋ ಎಲ್ಲರೂ ಬಂದು ಕೂತಿದ್ದಾರೆ. ಅಲ್ಲ ಅವರಿದ್ರೆ ಮತ್ತೆ ನಾವು ಇಷ್ಟು ಶಾಸ್ತ್ರ ಓದ್ಕೊಂಡು ಕೇಳಿ ಎಲ್ಲ ಅನುಷ್ಠಾನಗಳು ಮಾಡಿದ್ರೆ ದೈತ್ಯರು ನಮ್ಮಲ್ಲಿದ್ರೆ ಏನ್ರಿ ಗತಿ ಅಂದ್ರೆ ಹಾ ಶಾಸ್ತ್ರ ಓದದೆ ಮಾಮೂಲಾಗಿದ್ರೆ ಓದಿ ಅನುಷ್ಠಾನ ಮಾಡದೇ ಇದ್ರೆ ದೈತ್ಯರು ಏನು ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಕಾರ್ಯ ಜಾಸ್ತಿ ಇರುತ್ತೆ. ಯಾವಾಗಾದ್ರೆ ಆಚಾರ್ಯರ ಪಾದಕ್ಕೆ ಹಿಡಿದು ಗುರುಗಳ ಪಾದ ಹಿಡಿದು ನಾವು ಸಾಧನೆ ಶುರು ಆಗುತ್ತೋ ದೈತ್ಯರಲ್ಲಿ ಹೋಗಲ್ಲ, ಅಲ್ಲೇ ಇರ್ತಾರೆ. ಹೇಗಿರ್ತಾರೆ ಎಂಬುದು ವಿಜಯದಾಸರು ಚೆನ್ನಾಗಿ ಹೇಳ್ತಾರೆ. ಗದ ಗದನೆ ನಡಗುತ್ತಲಿಪ್ಪರು, ನಡಗುತ್ತಾ ಬಿದ್ದಿರ್ತಾರಂತೆ, ನಮ್ಮ ನೋಡಿ ಹೆದರ್ತಾ ಇರ್ತಾರಂತೆ ಒಳಗಿತ್ತ ತತ್ವಾಭಿಮಾನಿ ದೈತ್ಯರು. ಅದರಿಂದ ಅವರು ಇಲ್ಲಿ ಹೋಗುವ ಪ್ರಸಕ್ತಿಯೇ ಇಲ್ಲ. ಇಲ್ಲದಿದ್ರೆ ಶಾಸ್ತ್ರ ಎಲ್ಲ ಓದ್ಕೊಂಡ ಮೇಲೆ ನಾನೇ ಓದಿದೆ ಎಂಬ ಅಹಂಕಾರ ಯಾರಿಗೆ ಕೊಡಬೇಕು? ದೈತ್ಯರೇ ತಾನೇ. ಮತ್ತೆ ಅವರಿಲ್ಲಂದ್ರೆ ಯಾರು ಕೊಡ್ತಾರೆ ನಮಗೆ ಅಹಂಕಾರ? ನಮಗೆ ಪರಮ ತೃಪ್ತಿ ಬರೋದೇ ಅಹಂಕಾರದಲ್ಲಿ, ಅದು ಕೊಡೋದೇ ಅವರು, ಆ ಸಪ್ಲೈ ಮಾಡೋದೇ ಅವರನ್ನು ಬಿಟ್ಬಿಟ್ರೆ ಗತಿ ಏನಾಗಿದೆ? ದೇವತೆಗಳು ಕೊಡ್ತಾರ ಅಹಂಕಾರ ಕೊಡಲ್ಲ. ಮತ್ತೆ ದೇವತೆಗಳು ಅಹಂಕಾರ ಹೇಗೆ ಕೊಡ್ತಾರೆ? ತತ್ವಾಭಿಮಾನಿ ದೈತ್ಯರ ಮೂಲಕ ಕೊಡ್ತಾರೆ. ಮತ್ತೆ ಅವರೇ ಇಲ್ಲಾಗ್ರೆ ಮೈನ್ ಎಲಿಮೆಂಟ್ ನಮ್ಗೆ ಬರಲ್ಲ. ಸಪ್ಲೈ ಚಾರ್ಜ್ ಇರೋದೇ ನಮಗೆ ದೇವರು ಸ್ವಾತಂತ್ರ್ಯ ಶಕ್ತಿ ಅಲ್ಲ, ಅಹಂಕಾರದಿಂದ ನಮ್ಗೆ ಚಾರ್ಜ್ ಬರ್ತಾ ಇದೆ. ನೋಡಿ ಸತ್ಯವಾದ ಮಾತಲ್ವೇ.
ಮೋಟಿವೇಶನ್
ಎಷ್ಟು ಆ ಮೋಟಿವೇಶನ್ ಅಂತಿರೋ ಅದು ಏನಂತಿರೋ ಗೊತ್ತಿಲ್ಲ. ಇನ್ನೊಬ್ಬರು ಬಂದು ಹೊಗಳಿ ಅಪ್ಪಪ್ಪ ಏನ್ರಿ ಮಾಡ್ತೀರಾ ಅಂದ ಕೂಡಲೇ ಇಮ್ಮಿಡಿಯೇಟ್ ಸ್ಟಾರ್ಟ್ ತಾನೆ. ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಎಂಬುದು ಚಾರ್ಜ್ ಬರುತ್ತಾ? ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಹಾಗಾದ್ರೆ ಅವರೆಲ್ಲ ಇರ್ತಾರಲ್ಲ, ಅದಕ್ಕೆ ಅವರ ನನ್ನ ಒಳಗಿರುವ ತತ್ವಾಭಿಮಾನಿ ದೈತ್ಯರಲ್ಲೂ ಇವನೇ ಇದ್ದು ಅವರನ್ನ ನಿರ್ವೀರ್ಯರನ್ನಾಗಿ ಮಾಡುತ್ತಾ ಇದ್ದಾನೆ ಎಂಬುದು ಚಿಂತನೆ ಮಾಡಬೇಕು. ಅದಕ್ಕೆ ಸರ್ವಸ್ಥಾನದಲ್ಲಿ ಸ್ತನ್ಯಪಾನ ಹತ್ತದೆಂಬೋದಿದ್ದರೆ ಪುಣ್ಯವೇ ಸಂಪಾದಿಸು ಅತಿ ತೀವ್ರ. ಇದು ಸ್ತನ್ಯಪಾನ, ತಾಯಿಯ ಹಾಲಿನಲ್ಲಿ ಮಗುವಿಗೆ ಬೇಕಾದ ಎಲ್ಲಾ ಪೋಷಕ ಪದಾರ್ಥಗಳಿರುವಂತೆ ಜ್ಞಾನಿಗಳು ಕೊಟ್ಟಂತಹ ಈ ಮಾತು ಸ್ತನ್ಯಪಾನ ಎಲ್ಲರಿಗೂ ಕೂಡ ಬೇಕೇ ಬೇಕು, ಮಿನಿಮಮ್ ಕಂಪಲ್ಸರಿ. ಇದು ಹೌದಾನೆ? ಹಾ, ನಮಗಿದು ಸೇರ್ತಾ ಇಲ್ಲ, ನಮ್ಮ ಹುಡುಗನಿಗೆ ಅಮ್ಮನ ಹಾಲು ಬೇಕಾಗಿಲ್ಲ, ಡಬ್ಬಿ ಹಾಲು ಮಾತ್ರ ಬೇಕು ಅಂದ್ರೆ ಗತಿ ಏನು? ಅದಕ್ಕೆ ಹತ್ತದೆಂಬೋದಿದ್ದಾರೆ ಔಷಧ ಕೊಟ್ಟು ಮತ್ತು ಈ ಹಾಲೆ ಹಾಕ್ರಿ, ಬೇರೆ ಹಾಲು ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಔಷಧ? ಪುಣ್ಯವೇ ಸಂಪಾದಿಸು ಅತಿ ತೀವ್ರ. ಇಲ್ಲಿ ಬರುತ್ತೆ ನಮ್ಮ ಸಾಧನೆ ಚೌಕಟ್ಟಿನ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಏನದು? ಏನು ಹೇಳಿದ್ರು ನೀವೇನೋ ಪ್ರವಚನದಲ್ಲಿ ನಿಷ್ಕಾಮ ಕರ್ಮ ಮಾಡಿ ಏನು ನೋಡಬೇಡಿ ಅಂತ ಹೇಳ್ತೀರಾ? ಅಲ್ಲಿ ನೋಡಿದ್ರೆ 33 ಅಂತ ಹೇಳಿದಾಗ ಅದರಲ್ಲಿ ತೂತುಗಳು ಎಷ್ಟಿವೋ ಅಷ್ಟು ಪುಣ್ಯ ಅದು ಇದು ಎಲ್ಲಾ ಹೇಳ್ತಾರೆ. ನಮಗಿರೋ ಡ್ರೈವಿಂಗ್ ಫೋರ್ಸೇ ಅದು, ಹೌದಾನೆ? ಪುಣ್ಯ ಅಂಬೋದೇ ಅದು, ಬರ್ತಾ ಇದೆಯೋ ಇಲ್ಲೋ ನಾವು ನೋಡಲ್ಲ. ಮತ್ತು ಅದು ಕೂಡ ನಮ್ಮಲ್ಲಿದೆ, ಆಟಿಟ್ಯೂಡ್ ಅಲ್ಲಿ ಡಿಫರೆನ್ಸ್ ಎಷ್ಟಿದೆ ನೋಡಿ. ಪುಣ್ಯ ಸಂಪಾದನೆ ಮಾಡಬೇಕೆಂಬ ಹಂಬಲ ಎಷ್ಟಿರುತ್ತೋ ಅದು ಬಂತಾ ಇಲ್ಲ ಅಂತ ಚೆಕ್ ಮಾಡಬೇಕೆಂಬುದರಲ್ಲಿ ಇರಲ್ಲ. ಮಾಡಿದ್ದೀರಾ ಎಂದಾದ್ರು? ಬರ್ತಾ ಇದೀಯಾ ಅಂತ ಡೌಟ್ ಆದ್ರೂ ಬಂದೀಯಾ? ಕನ್ಫರ್ಮೇಶನ್ ಬಂದೇ ಬಿಡ್ತಾ ಇದೆ ಅಂತ ಹೇಳಿ ಹೌದಾನೆ. ಅದಕ್ಕೆ ಹೇಳ್ತಾರೆ ಆ ಪುಣ್ಯ ಎಷ್ಟು ಬರುತ್ತೆ ಅಂದ್ರೆ, ದೇವರ ಕೇವಲ ಹರಿಪ್ರೀತಿ ಅಂದಾಗ ಅದೇ ಕೆಲಸಕ್ಕೆ ಅಪಾರ ಪುಣ್ಯ ರಾಶಿ ಬರುತ್ತೆ. ಬೇರೆದಕ್ಕೆ ಡೈವರ್ಟ್ ಆಯ್ತಾ ಚೂರು ಚೂರು ಪುಣ್ಯ ಬರುತ್ತೆ. ಅದು ಗೊತ್ತಿಲ್ಲದೆ ನಮಗೆ ಆ ದೇವರ ಕೇವಲ ದೇವರ ಪ್ರೀತಿಗಾಗಿ ಮಾಡಬೇಕು ಎಂಬುದರಲ್ಲಿ ನಮಗೆ ತೃಪ್ತಿ ಬರ್ತಾ ಇಲ್ಲ. ಪ್ರಾಬ್ಲಮ್ ಎಲ್ಲಿ ಬಂದಿದೆ? ಕೇವಲ ದೇವರ ಪ್ರೀತ್ಯರ್ಥ ಅಂತ ಮಾಡಿದರೆ ಆ ಕಾರ್ಯ ಅದರಿಂದ ತುಂಬಾ ಪುಣ್ಯ ಬರುತ್ತೆ. ಮತ್ತೆ ಯಾಕದು ಮಾಡ್ತಾ ಇಲ್ಲ? ಮಧ್ಯದಲ್ಲಿ ನಮ್ದೆಲ್ಲ ಸೇರಿಸಿಕೊಂಡು ಮಾಡ್ತೀವಿ. ಯಾಕೆಂದ್ರೆ ನಮ್ದೆಲ್ಲ ಸೇರಿಸಿಕೊಂಡು ಈ ಜುಜುಬಿ ಅದೆಲ್ಲ ಕೇಳಿದಾಗ ಬರುವ ತೃಪ್ತಿ ನಮಗೆ ಕೇವಲ ದೇವರ ಪ್ರೀತಿ ಅಂದಾಗ ಆ ತೃಪ್ತಿ ಮಾಡೋ ಕಾರಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಾವು ಮಾಡ್ತಾ ಇಲ್ಲ, ಹೌದಾ ಅಲ್ವಾ ಹೇಳಿ? ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿದರೆ ಅಂದ್ರೆ ಏನಂತ ಅರ್ಥ ಬನ್ನಿ. ಕೇವಲ ಶ್ರೀಹರಿ ಪ್ರೀತ್ಯರ್ಥವಾಗಿ ನಾವು ಎಲ್ಲ ಕರ್ಮಗಳು ಮಾಡಬೇಕು. ಎಷ್ಟು ಪುಣ್ಯ ಬಂದಿತು ನಮಗೆ ಅದರಿಂದ ಅಂದ್ರೆ ಅನಂತ ಪುಣ್ಯ ಬರುತ್ತೆ. ಅವಾಗ ಮತ್ತು ಪ್ರಶ್ನೆ, ಪುಣ್ಯ ಬೇಡಿ ನಾವು ಕರ್ಮ ಮಾಡಬಹುದೇ? ಸರಿಯಪ್ಪ, ಮೇಲ್ನೋಟಕ್ಕೇನೋ ಹರಿಪ್ರೇಣೆ ಹರಿಪ್ರೀತ್ಯರ್ಥಂ ಅಂತ, ಆದರೆ ಒಳಗೆ ಬೇರೆ ಏನೂ ಇಲ್ಲ. ಪುಣ್ಯ ಜಾಸ್ತಿ ಬರುತ್ತೆ ಎಂಬ ಆಸೆಯಿಂದಾದರೂ ಅದು ಬೇಸಿಟ್ಟುಕೊಂಡು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಅಂತ ಹೇಳಬಹುದೇ ಅಂತ ಮತ್ತು ಕ್ವಶ್ಚನ್ ಬರುತ್ತೆ. ಹೌದಾನೆ ಹೇಳಿ ಅಂದ್ರು. ಯಾಕೆ ಅಂದ್ರೆ ಚೂರು ಚಾರು ಪುಣ್ಯ ಅಲ್ಲ, ಯಾಕೆ ನಮ್ಮ ತುಂಬಬೇಕಾದ ಪಾತ್ರೆ ಎಷ್ಟಿದೆ ಈ ಮನೆ ಎಷ್ಟಿದೆ, ದೊಡ್ಡ ಗಂಗಾಳ, ಅದರಲ್ಲಿ ನಮ್ಮ ಕೈಗೆ ಉದ್ಧರಣಿ ಕೊಟ್ಟಿದ್ದಾರೆ, ಎಷ್ಟು ಚಿಕ್ಕ ಹುಡುಗರು ಆಚಮನ ಮಾಡುವಷ್ಟು ಉದ್ಧರಣಿ ಕೊಟ್ಟಿದ್ದಾರೆ, ಅದರಿಂದ ನೀರು ತುಂಬಿದ್ರೆ ಯಾವಾಗಬೇಕು ಯಾವಾಗಬೇಕು. ಆ ಉದ್ಧರಣಿ ಯಾವುದು ಅಂದ್ರೆ ನಾವು ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾಡುವ ಸಕಲ ಕರ್ಮಗಳು, ಆ ಕರ್ಮಗಳಲ್ಲಿ ನಮ್ಮದು ಚೂರು ಸೇರಿಸಿಕೊಂಡಾಗ ನನಗಿದಾಗಬೇಕು ಅದಾಗಬೇಕು ಅಂತ ಬಾಯಿಂದ ಹೇಳದಿದ್ರು, ಬಾಯಿಂದ ಏನು ಧನಕನಕ ವಸ್ತು ವಾಹನಾದಿ ಅಂತ ಹೇಳಿದಾಗ ಅದು ಬೇರೆ ವಿಚಾರ, ಅದು ನಾವು ಹೇಳಲ್ಲ. ಸ್ವಲ್ಪ ಪಾಲಿಶ್ಡ್ ಆಗಿ ಕೇವಲ ಹರಿಪ್ರೇರಣೆ ಹರಿಪ್ರೀತ್ಯರ್ಥಂ ಅಂತ ಹೇಳ್ತಾ ಮಧ್ಯೆ ಹೆಗ್ಗಣ ಹೊಕ್ಕಿದಾಗ ನಂಗದು ಬೇಕು ಅಂದುಕೊಂಡರೆ, ಮಿಕ್ಕದ್ದೆಲ್ಲ ಕೇಳಿದರೆ ಒಳಗಾದರೂ ಅಂದುಕೊಂಡ್ರೆ ಅದು ಕೇಳೋದೆ ಸಂಕಲ್ಪದಲ್ಲಿ ಮಂತ್ರಾಕ್ಷ ಇಟ್ಕೊಂಡದ್ದು ಹೇಳಿದ್ರೇನೆ ಅಂತಲ್ಲ, ಒಳಗೆ ಚೂರು ಮನಸ್ಸಿಗೆ ಬಂದ್ರೂ ಕೂಡ ಅದು ಆಡ್ ಆಗತ್ತಲ್ಲಿ. ಆಡ್ ಆದ್ರೆ ಏನಾಯಿತು ಅಂದ್ರೆ ಪುಣ್ಯ ಬರೋದು ಠಪ್ ಅಂತ ಕಡಿಮೆ ಆಗ್ಬಿಟ್ಟು ಚೂರೇ ಪುಣ್ಯ ಬರುತ್ತೆ. ಎಷ್ಟು ನಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಚೂರು ಗೊಡ್ಡು ಪುಣ್ಯ ಬಂದು ಅದು ನಿಂತ ಹೋಗುತ್ತೆ ಕೆಲಸ. ಅವಾಗ ಏನಾಗುತ್ತೆ, ಆ ಪುಣ್ಯದಿಂದ ಪಾತ್ರೆ ತುಂಬಲ್ಲ. ಮತ್ತೆ ಎಂಥ ಪಾತ್ರೆ ತುಂಬಬೇಕು ಅಂದ್ರೆ ಈ ಕೆಲಸ ಆಗುವಾಗ ಖಚಿತವಾಗಿ ನನ್ನಲ್ಲಿ ಬಂದೇ ಬರುತ್ತೆ ಯಾವುದೋ ಒಂದು ಇದಾಗಬೇಕು ಅದಾಗಬೇಕು, ಇದು ಬರಲೇಬಾರದು ಬರಲೇಬಾರದು ಅಂತ ತೀವ್ರವಾಗಿ ಹಿಡ್ಕೊಂಡು ಏನ್ ಟಾರ್ಚ್ ಹಾಕಿ ನೋಡ್ತಾ ಇರಬೇಕು ಕರ್ಮ ಆಗೋ ಪರ್ಯಂತ, ಮುಗಿದ ಮೇಲೆ ಕೃಷ್ಣಾರ್ಪಣೆ ಬಿಟ್ಟ ಮೇಲೆ ಮತ್ತು ರಾತ್ರಿ ಪರ್ಯಂತ, ಅದರಲ್ಲಿ ಮತ್ತೆ ನನಗೇನಾದ್ರೂ ತಲೆಯಲ್ಲ ಅದು ಬೇಕು ಇದು ಬೇಕು ಅಂತ ಬರ್ತಾ ಇದು ಯಾ ಅಂತ ನೋಡಿಕೊಳ್ತಾ ಬಾರದೇ ಇರುವಂತೆ ನೋಡಿ ಎಲ್ಲಾ ಕರ್ಮಗಳು ಮಾಡುತ್ತಾ ಬಂದರೆ ಒಂದೊಂದು ಆಚಮನ ಮೊದಲುಕೊಂಡು ಪ್ರತಿಯೊಂದು ಕರ್ಮ ಹೇಗಾಗುತ್ತೆ ಅಂದ್ರೆ, ಇಷ್ಟು ದೊಡ್ಡ ಬಿಲ್ಡಿಂಗ್ ಅಷ್ಟು ಪಾತ್ರೆ ಇದ್ರೂ ಕೂಡ ಜೆಟ್ ಪಂಪ್ ಇಟ್ಟು ದೊಡ್ಡ ಹೋಸ್ ಪೈಪ್ ಇಂದ ಬಿಟ್ಟರೆ ಎಷ್ಟೊತ್ತಾಗುತ್ತೆ, ಸರ 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 ನೀರು ತುಂಬುತ್ತಾ ಬರುತ್ತಲ್ಲ ಆ ಥರ. ಮತ್ತು ಬೇರೆ ನಾವೇನು ಹೆಚ್ಚು ಸಾಧನೆ ಮಾಡುತ್ತಾ ಇಲ್ಲ, ಅದೇ ಆಚಮನ ಅದೇ ಪೂಜಾ ಅದೇ ವ್ರತ ಅದೇ ದಾನ, ಕೇವಲ ಹರಿಪ್ರೀತಿ ಅಂದ್ರೆ ಜೆಟ್ ಪಂಪ್ ಆಗುತ್ತದು. ನಮ್ದು ಚೂರು ಸೇರಿಕೊಂಡ್ರೆ ಏನಾಗುತ್ತೆ, ಬರೇ ಉದ್ಧರಣೆ ಆಗುತ್ತೆ. ಅಲ್ಲೂ ಪ್ರಶ್ನೆ ಬಂದಿತ್ತಲ್ಲ, ಪುಣ್ಯ ಬಯಸಿ ಆದರೂ ಕೂಡ ಹರಿಪ್ರೀತ್ಯರ್ಥಂ ಅಂತನ್ನಬಹುದಾ? ಹರಿಪ್ರೀತ್ಯರ್ಥ ಅಂತ ಮಾಡ್ತಾ ಇರೋದು ಪ್ರೀತಿ ಅಲ್ಲದೆ ಪುಣ್ಯ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ನೀವು ಹೇಳಿಬಿಟ್ಟಿದ್ದೀರಲ್ಲ, ಅದಕ್ಕೆ ನಮ್ಮ ತಲೆ ಕೂತಿರುತ್ತಲ್ಲ ಅಂದ್ರೆ, ಆ ಪುಣ್ಯ ಎಲ್ಲಿಗೆ ಡೈವರ್ಟ್ ಮಾಡ್ತೀರಿ ಎಂಬುದರಲ್ಲಿ ಕ್ವಶ್ಚನ್ ಮಾರ್ಕ್ ಬರುತ್ತೆ. ಈ ಬಂದ ಅಪಾರವಾದ ಪುಣ್ಯ ಯಾವುದಕ್ಕೆ ಬೇಕು ಅಂದ್ರೆ ಇದಕ್ಕೆ. ಏನದು, ಈ ತರ ಬಿಂಬನ ಚಿಂತನೆ ಮಾಡಿ ಮಾಡುವಾಗ ನಂಬಿಕೆ ಬರಬೇಕಲ್ಲ, ಸಂಶಯ ಇಲ್ಲದೆ ಇದನ್ನು ಗ್ರಹಣ ಮಾಡಿ ಅನುಷ್ಠಾನ ಮಾಡಬೇಕಾದರೆ ಎಷ್ಟು ಪುಣ್ಯ ಬೇಕು ಗೊತ್ತಾ? ಅಷ್ಟು ಪುಣ್ಯ ಬೇಕು. ಅಷ್ಟು ಪುಣ್ಯ ಯಾವುದರಿಂದ ಸಂಪಾದನೆ ಮಾಡ್ತೀವಿ? ಆ ಪುಣ್ಯ ಇಲ್ಲ, ರಿವರ್ಸ್ ಆಗಿ ಬಹಳಷ್ಟು ಪಾಪ ಕೂತಿದೆ, ಅದಕ್ಕೆ ಎಷ್ಟು ಸಲ ಕೇಳಿದ್ರು ಕೂಡ ಅಯ್ಯೋ ಅಂತ ಹೋಗ್ತಾ ಇದೆ ಟಸ್ ಅಂತ. ಅದಕ್ಕೆ ಒಳ್ಳೆ ಪವರ್ ಬರಬೇಕು, ಪುಣ್ಯ ಬರಬೇಕು. ಅದಕ್ಕೆ ಹೇಳ್ತಾರೆ, ಪುಣ್ಯವೇ ಸಂಪಾದಿಸು ಅತಿ ತೀವ್ರ. ಆ ತೀವ್ರ ಪುಣ್ಯ ಸಂಪಾದನೆ ಮಾಡಬೇಕು, ಚೂರು ಚೂರು ಅಲ್ಲ ಜಾಸ್ತಿ ಸಂಪಾದನೆ ಮಾಡಬೇಕು. ಅದೆಲ್ಲ ನಮ್ಮ ಸ್ವಾಮಿಯನ್ನ ಕಾಣಲಿಕ್ಕೆ ಅಂತ ಇಟ್ಟುಕೊಂಡ್ರೆ ಅದೂ ನಿಷ್ಕಾಮಕ್ಕೆ ಹೊರಡತ್ತಾದ್ದರಿಂದ ನಮಗೇನು ತೊಂದರೆ ಇರಲ್ಲ, ಇದನ್ನು ಹೇಳಿದರು. ಮುಂದೆ ಹೇಳುತ್ತಾರೆ, ಕಣ್ಣಿಗೆ ಕಾಂಬುವುದಲ್ಲ ಅಂತರಂಗದ ಪೂಜೆ, ಘನ್ನ ಸುಲಭವೆನ್ನು ಸುಲಭ ವಿದ್ಯಾ. ಇದು ಕಣ್ಣಿಗೆ ಕಾಣುವಂತಹ ಪೂಜೆ ಅಲ್ಲ. ಯಾರಿಗೆ? ಆರಂಭದಲ್ಲಿ ಕೂತಂಥವರಿಗೆ, ಆರಂಭದಲ್ಲಿ ಮಾಡುವವರಿಗೆ ಕಣ್ಣಿಗೆ ಕಾಣುವುದಲ್ಲ. ಈ ಕಣ್ಣಿಗೆ ನಂತರನೂ ಈ ಕಣ್ಣಿಗೆ ಕಾಣುವುದಲ್ಲ, ಆದರೆ ಒಳಗಣ್ಣಿಗೆ ಕಾಣುವ ಪೂಜೆ ಇದು. ಆ ಒಳಗಣ್ಣು ಆರಂಭದಲ್ಲಿ ನಮಗೆ ತೆಗೆಯಲ್ಲ. ಮನೋನೇತ್ರ ಅಂತ ಹೇಳ್ತಾರಲ್ಲ ಟೀಕಾರರಾದ ಹೇಳ್ತಾರೆ, ಮನೋನೇತ್ರದಿಂದ ಮಾನಸ ವಸ್ತುವನ್ನ, ಮಾನಸ ಸಂಸ್ಕಾರದಿಂದ ಬಂದಿರತಕ್ಕಂಥ ವಸ್ತುವನ್ನ ಮನೋನೇತ್ರದಿಂದ ವೀಕ್ಷಣ ಮಾಡುವುದೇ ಧ್ಯಾನ ಅಂತ ಟೀಕಾರಾಯರು ಚೆನ್ನಾಗಿ ಹೇಳುತ್ತಾರೆ. ಅಂಥ ರೀತಿಯಲ್ಲಿ ಮನೋನೇತ್ರ ತೆಗೆದು ಒಳಗೆ ಮಾನಸ ವಸ್ತು ದರ್ಶನ ಆಗ್ತಾ ಹೇಗಾಗಬೇಕು ಅಂದ್ರೆ, ಹೊರಗೆ ಪದಾರ್ಥ ನೋಡಿದಾಗ ಹೇಗೆ ದರ್ಶನ ಆಗುತ್ತೋ ಅದೇ ರೀತಿಯಲ್ಲಿ ಒಳಗೂ ನಮಗೆ ದರ್ಶನ ಆಯ್ತಾ, ಅವಾಗ ಏನಾಗುತ್ತೆ, ಅದ್ಭುತವಾದ ರೀತಿಯಲ್ಲಿ ಆನಂದ ಆಗ್ತಾ ಇರುತ್ತೆ. ನಿನ್ನೆ ಹೇಳಿದೆ, ನಾವು ಹೊರಗಿನ ಪದಾರ್ಥವನ್ನ ಅಂದ್ರೆ ಪ್ರತಿಮೆಯನ್ನ ನೋಡಿ ಮನಸ್ಸಿನಲ್ಲಿ ಚಿತ್ರಣೆ ಮಾಡುವಾಗ ಆ ಕೈ ಬೆರಳು, ಕಾಲ್ ಬೆರಳು, ಕೈ ಕಾಲು ಮೊದಲಾದ ಭಗವಂತನ ಅವಯವಗಳೆಲ್ಲ ಕಚ 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 ಬಂದಿರುತ್ತೆ, ರಫ್ ಆಗಿ ಬರ್ತಾ ಇರುತ್ತೆ, ಬ್ಲರ್ ಆಗಿ ಅಂತ ಹೇಳ್ತೀರಾ ಆ ತರ ಬರ್ತಾ ಇರುತ್ತೆ. ನಮಗೆ ಎಷ್ಟು ಚಿಂತನೆ ಮಾಡಿದ್ರೂ ಅಷ್ಟೇ ಬರ್ತಾ ಇರುತ್ತೆ. ಈ ಚಿಂತನೆ ಮಾಡತಾ ಮಾಡತಾ ಗುರುಗಳ ಪಾದ ಹಿಡಿದು ಹರಿಪಾದ ಹಿಡಿದು ಹಾಗೇ ಮಾಡತಾ ಹೋದರೆ ನಮ್ಮ ಪ್ರಯತ್ನದಿಂದ ಆಗದಂಥ ಆ ಪ್ರತಿಮೆಯ ಸರಿಯಾಗೋದು ತಾನಾಗಿ ಸರಿಯಾಗ್ತಾ ಬರುತ್ತೆ. ಚೆನ್ನಾಗಿ ಎದುರಿಗೆ ಕಂಡ ವ್ಯಕ್ತಿ ಚಾಳಿಸ್ ಹಾಕಿದವ್ರು ಗೊತ್ತಾಗುತ್ತೆ ನಮಗೆ, ಚೆನ್ನಾಗಿ ಹೈ ಪವರ್ ಲೆನ್ಸ್ ಹಾಕಿದ್ದವರಿಗೆ ಆ ಚಾಳಿಸ್ ತೆಗೆದು ಬಿಟ್ರೆ ಎಲ್ಲ ಬೆಳ್ಳ ಕಾಣಿಸ್ತಾ ಇರ್ತಾರೆ. ಒಂದ್ಸಲ ಚಾಳಿಸ್ ಹಾಕಿದ್ರೆ ಚೆನ್ನಾಗಿ ಸ್ಪಷ್ಟ ಕಾಣಿಸ್ತಾರಲ್ಲ, ಆ ತರ ನಮ್ಮೊಳಗೆ ಮೂರ್ತಿ ಕಾಣಿಸಲಿಕ್ಕೆ ಶುರು ಆದಾಗ ಹೋ ಮನೋನೇತ್ರಕ್ಕೂ ಗೋಚರ ಆಗುತ್ತೆ ಅಂತ ಚೆನ್ನಾಗಿ ಬರುತ್ತದೆ. ಅವಾಗ ಹೇಳುತ್ತಾರೆ, ಕಣ್ಣಿಗೆ ಕಾಂಬುವುದಲ್ಲ ಅಂತರಂಗದ ಪೂಜೆ ಘನ್ನ ಸುಲಭವೆನ್ನು ಸುಲಭ ವಿದ್ಯಾ. ಇದು ಸುಲಭವಾದ ವಿದ್ಯಾ, ಆದರೆ ಗುರುಗಳ ಅನುಗ್ರಹದಿಂದ ಬರಬೇಕು. ಎಲ್ಲಿ ಮಾಡಬೇಕದನ್ನ? ಪುಣ್ಣಾಡಿಯೊಳು ಇದು ರಚಿಸಬೇಕು, ಬ್ರಹ್ಮನಾಡಿ ಸುಷುಮ್ನಾಡಿಯಲ್ಲಿ ಇದನ್ನ ರಚನೆ ಮಾಡಬೇಕು. ಆವಾಗ ಹೇಳ್ತಾರೆ ಹೇಗ್ರಿ ಮಾಡುವುದು ಅಂದ್ರೆ, ಹೇಳ್ತಾರೆ ಮನದು ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು. ಸುಂದರ ಪದಾರ್ಥಗಳನ್ನ ನೆನೆಯಬೇಕಂತೆ. ಏನು ಎಲ್ಲಾ ಬಂಗಾರದ ಪಾತ್ರೆಗಳೇ? ಯಾಕೆ ನಾನು ನೋಡಲೇ ಇಲ್ಲ ಬಂಗಾರ ಪಾತ್ರೆಗಳು, ನಮಗೆ ತತ್ತನ್ನ ಕಣ್ಣು ಮುಚ್ಕೊಂಡೇ ಎಲ್ಲ ಅಲ್ಯೂಮಿನಿಯಂ ಪಾತ್ರೆಗಳು ಬರ್ತಾ ಇರುತ್ತೆ. ಅಂದ್ರೆ ಅಭ್ಯಾಸ ಅದು, ಅಡುಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಸ್ಟೀಲ್ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಬಿಟ್ರೆ ಬಂಗಾರದ ತಟ್ಟೆ ನೋಡಿದ್ದೀರಾ? ದೊಡ್ಡದು ಕೊಡ ನೋಡಿದ್ದೀರಾ? ಇಲ್ಲ. ಜೀವನದಲ್ಲಿ ನಮ್ಮ ಮನೆಯಲ್ಲಿ ಬಂಗಾರದ ಕೊಡ ಇರುತ್ತಾ? ಅದಕ್ಕೆ ಮಠಕ್ಕೆ ಹೋದಾಗ ದೇವರ ಪೂಜಾ ಮಾಡುವ ಕಾಲಕ್ಕೆ ದೇವರ ಜೊತೆಗೆ ಆ ಪಾತ್ರೆಗಳನ್ನು ಒಂದ್ಸಲ ನೋಡ್ರಿ. ಯಾಕೆ? ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಭಗವಂತನಿಗೆ, ಭಗವಂತನಿಗೆ ಮಾತ್ರ ಅಲ್ಲ, ಚೆನ್ನಾಗಿ ಹೇಳುತ್ತಾರೆ, ನಮ್ಮೊಳಗಿರುವ ತತ್ವಾಭಿಮಾನಿಗಳನ್ನ ದೇವತೆಗಳನ್ನ ನೆನೆದು ಎಲ್ಲರಿಗೂ ಷೋಡಶೋಪಚಾರ ಪೂಜಾ ಮಾಡಬೇಕು. ಎಲ್ಲರಿಗೂ ಬಂಗಾರದ ಪಾತ್ರೆಗಳಲ್ಲಿ ಎಲ್ಲ ಏನು ಅವರು ಊಟ ಮಾಡಲಿಕ್ಕೂ ಕೂಡ ಬಂಗಾರದ ಎಲೆ, ಬಂಗಾರದ ಸೌಟುಗಳು, ಬಂಗಾರದ ಪಾತ್ರೆಗಳು, ಪದಾರ್ಥಗಳೆಲ್ಲ ಸಿದ್ಧ. ನಾವು ಅಡಿಗೆ ಮಾಡಬೇಕಾಗಿಲ್ಲ, ಒಲೆ ಹೊಚ್ಚಿಟ್ಟಲ್ಲಿ ಕ್ಷಣದಲ್ಲಿ ಜಿಲೇಬಿ ಅಂದ್ರೆ ತಕ್ಕಂದು ಪ್ರತ್ಯಕ್ಷ ಆಗಿರುತ್ತೆ ಮನಸ್ಸಲ್ಲಿ. ಕಲ್ಪನೆ ಮಾಡ್ಕೊಂಡು ನೋಡಿರ್ಬೇಕಷ್ಟೇ ಜಿಲೇಬಿಯನ್ನು ಅವನು ಅಲ್ವಾ. ಪದಾರ್ಥಗಳನ್ನ ನಾ ತಿನ್ನಂಗಿದ್ರು ಕೂಡ ನೋಡಿ ದೇವರು ಕೊಳ್ಳಿಕ್ಕಾರು ನೋಡ್ಬೇಕಲ್ವಾ. ಆ ರೀತಿಯಲ್ಲಿ ಎಷ್ಟೆಷ್ಟು ಪದಾರ್ಥಗಳಿವೆಯೋ ಅವೆಲ್ಲವನ್ನ ನೆನೆದು ನೋಡಿ. ಎಷ್ಟು ನಾವು ನೋಡಿದ್ರು ಎಲ್ಲ ತಿಳಿದಿದ್ರು ಕೂಡ ಆ ಕಾಲದಲ್ಲಿ ನೆನೆಯಬೇಕಾದ್ರೆ ಸೋಮಾರಿತನ ಬರ್ತಾ ಇರುತ್ತಲ್ಲಿ. ಏನಪ್ಪ ಸ್ವಾಮಿಗೆ ಒಂದು ನಾಲ್ಕು ತರ ಐದು ತರ ಹುಳಿ ಮಾಡಬಹುದಾ ಮನಸ್ಸಿನಲ್ಲಿ? ಆದ್ರೆ ಯಾಕೆ ನಾಲ್ಕು, ಒಂದಿಟ್ರೆ ಸಾಕು, ಅಲ್ಲೂ ಜುಜುಬಿ ಮಾಡ್ತಾ ಇರ್ತೇವೆ. ಏನಪ್ಪ ಮನಸ್ಸ ನೆನೆಸಿಕೊಂಡು ಒಂದು ಬಕೆಟಲ್ಲಿ ಹುಳಿ ಪ್ರತ್ಯಕ್ಷ ಆಗುತ್ತೆ, ಯಾಕೆ ಅದು ಮಾಡಬಾರದು? ಅದಕ್ಕೆ ನಾನಾ ಪದಾರ್ಥಗಳನ್ನ ಶ್ರದ್ಧೆಯಿಂದ ಆಸಕ್ತಿಯಿಂದ ದೇವತೆಗಳು ಅಲ್ಲಿ ಆ ಮಾನಸಿಕ ಪದಾರ್ಥಗಳ ಸೃಷ್ಟಿ ನನ್ನಿಂದ ಮಾಡಿಸ್ತಾ ಇದ್ದಾರೆ, ಚಿಂತನೆ ಮಾಡಿಸ್ತಾ ಇದ್ದಾರೆ ಅಂತ ತಿಳಿದು ಅಲ್ಲಲ್ಲಿ ತತ್ವಾಭಿಮಾನಿಗಳ ಪೂಜಾ ಮಾಡಿ ಹೊರಗೆ ಹೇಗ್ ಮಾಡ್ತೀವೋ ಹಾಗೆ ಮಾಡಿ ತತ್ವಾಭಿಮಾನಿಗಳೇ ಭಗವಂತನಿಗೆ ಸಮರ್ಪಣೆ ಮಾಡತಾ ಇದ್ದಾರೆ ಅಂತ ಎಲ್ಲ ಮಾಡಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅನುಗುಣ್ಯವಾದ ತತ್ವೇಶರ ನೆನೆದು. ಈ ತರ ನಮ್ಮಲ್ಲಿ ಜ್ಞಾನ ತಿಳುವಳಿಕೆ ಬಂದಾಗ ನಂತರ ಕೂತು ಚಿಂತನೆ ಮಾಡಬೇಕು ಎಂಬ ಆಲೋಚನೆ ಬರಬೇಕಲ್ಲ, ಅದೇ ಮರ್ತು ಹೋಗಿರುತ್ತೆ. ಅದು ತಿಳುವಳಿಕೆ ಇರಬೇಕು, ಮಾಡಬೇಕು ಅಂತ ಆಸಕ್ತಿ ಬರಬೇಕು. ಆಸಕ್ತಿ ಬಂದಾಗ ತಿಳ್ಕೊಂಡದ್ದು ಹೊಳೆಯಬೇಕು, ಮರೆಯದೆ. ಇಷ್ಟೆಲ್ಲ ಮಾಡಿಸೋದು ಯಾರು? ತತ್ವಾಭಿಮಾನಿಗಳು. ಹೇಗಿದ್ದಾರೆ? ನಮಗೆ ಅನುಗುಣವಾಗಿದ್ದಾರೆ. ಅಂದ್ರೆ ನಮಗೆ ಅನುಗುಣವಾದ ತತ್ವಾಭಿಮಾನಿಗಳ ನೆನೆದು ಅಂದ್ರೆ ಇಷ್ಟು ಮಾಡಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅವರನ್ನ ನೆನೆದು ಚೆನ್ನಾಗಿ ಕೇಶವಗೆ ಪೂಜಾ ಭಾಗಿಗಳೆಂದು. ಸ್ವಾಮಿಯ ಕೇಶವಗೆ ಪೂಜಾ ಭಾಗಿಗಳಿವರೆ ಅಂದ್ರೆ ಪೂಜಾ ಭಾಗ ಅವರದ್ದೇ, ಪೂಜಾ ಅವರೇ ಮಾಡುತ್ತಾರೆ, ನಾನಲ್ಲ. ಸುಮ್ಮನ್ ನನ್ನ ಮೂಲಕ ಮಾಡಿಸ್ತಾರ ಅವರೇ ಪ್ರಧಾನ ಮಾಡುವುದು ಎಂದು ತಿಳ್ಕೊಂಡು ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ ನೇಮಿಸಿ ಆತ್ಮನ್ನ ಅರ್ಚನೆ ಭಿನ್ನಣದಲ್ಲಿ ಮಾಡು ದೃಢತರದಲ್ಲಿ. ಹ, ಎರಡೂ ರೀತಿ ನೆನೆಯಬೇಕಂತೆ. ಮನಸ್ಸಿನಲ್ಲಿ ಪದಾರ್ಥಗಳ ಸೃಷ್ಟಿಯಾಗಿ ಅದೆಲ್ಲದರಲ್ಲಿ ದೇವತೆಗಳು ನಿಂತಿದ್ದಾರೆ ಶುದ್ಧಿ ಮಾಡಲಿಕ್ಕೆ, ದೈತ್ಯರು ಬಾರದಿರಲಿಕ್ಕೆ ಸುತ್ತು ಕಾಯ್ತಾ ಇದ್ದಾರೆ. ಅವರೇ ನನ್ನಲ್ಲಿ ನಿಂತು ದೇವರಿಗೆ ವಿಶೇಷ ಪೂಜಾ ಮಾಡತಾ ಇದ್ದಾರೆ ಅಂತ ಆ ದೇವತೆಗಳನ್ನ ನೇಮಿಸಿ, ನೇಮಿಸುವುದು ಅಂದ್ರೆ ಏನು, ಅವರೇ ಇರ್ತಾರಲ್ಲ ಆಯಾ ಪದಾರ್ಥದಲ್ಲಿ, ಅನ್ನದಲ್ಲಿ ಚಂದ್ರ ಕೇಶವ ಅವರಿರ್ತಾರಲ್ಲ ಅಂದ್ರೆ, ಇದ್ರೂ ಕೂಡ ನಾವು ಅವರ ನಮಸ್ಕಾರ ಮಾಡಬೇಕು. ಪದಾರ್ಥಗಳಲ್ಲಿ ನೀವಿದ್ದೀರಾ ಅಂತ ಕೈ ಮುಗಿದು ಪದಾರ್ಥ ಪದಾರ್ಥ ಹೊರಗು ಹಾಗೆ ಮಾಡಬೇಕಾಗಿದ್ದೆ. ಪದಾರ್ಥ ಪದಾರ್ಥದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ನೆನೆದು ಅವರಿಗೆಲ್ಲ ತಲೆವಾಗಿ ನಮಸ್ಕಾರ ಮಾಡಿ ಷೋಡಶೋಪಚಾರ ಪೂಜಾ ಕಣ್ಣಿಂದಲೇ ನಮಸ್ಕಾರದಿಂದಲೇ ಸಲ್ಲಿಸಿಬಿಡಬೇಕು. ಇಲ್ಲಿ ತತ್ವಾಭಿಮಾನಿ ದೇವತೆಗಳು ಅನ್ನಾದಿಗಳಲ್ಲಿ ಇರತಕ್ಕಂಥವರಿಗೆ ನಮಸ್ಕಾರ ಮಾಡಿ ಅವರಿಗೆ ಸಲ್ಲಿಸಿ ನೀವು ಅಪ್ಪಣೆ ಕೊಡಬೇಕು. ಹೇಗೆ ದೇವರ ಪೂಜಾ ಮಾಡಬೇಕು, ಆದರೆ ಕಲಶ ಪೂಜಾ ಮಾಡಿ ಕಲಶಕ್ಕೂ ಮತ್ತು ಗಂಧಾಕ್ಷತೆ ಎಲ್ಲ ಕೊಟ್ಟು ನೈವೇದ್ಯ ಕೊಟ್ಟು ಆರತಿ ಮಾಡ್ತೀವಲ್ಲ, ಅಂದ್ರೆ ಗಂಗಾದಿ ತೀರ್ಥಗಳಿಗಲ್ಲಿ ನೈವೇದ್ಯ ಆರತಿ ಕೊಟ್ಟು ನೀವು ಪೂಜಾಕ್ಕೆ ಬನ್ನಿ ಅಂತೀವಲ್ಲ, ಆ ಥರ ತತ್ವಾಭಿಮಾನಿಗಳೆಲ್ಲರಿಗೂ ಕೂಡ ಮಾನಸಿಕವಾಗಿ ಅಲ್ಲೇ ಮತ್ತು ವಿಶೇಷ ಉಪಚಾರಗಳನ್ನು ಸಲ್ಲಿಸಿ ಅವರಿಗೆ ಸ್ವಾಮಿ ನೀವೇ ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಆತ್ಮನ್ನ ಅರ್ಚನೆ ಅವರೊಳಗೂ ನನ್ನೊಳಗೂ ನಿಂತ ಸ್ವಾಮಿಯೇ ಅವರ ಮೂಲಕ ನನ್ನಿಂದ ಪೂಜಾ ತಗೊಳತಾ ಇದ್ದಾನೆ ಎಂಬ ಭಾವನೆಯಿಂದ ಆ ಅಗ್ರೇಶ ನಾಮಕ ಬಿಂಬನ ಪೂಜೆಯನ್ನ ಮಾಡಬೇಕಂತ. ಹೇಗೆ ಮಾಡಬೇಕು? ಭಿನ್ನನದಲ್ಲಿ ಮಾಡು ದೃಢತರದಲ್ಲಿ. ಭಿನ್ನಹದ ಪೂರ್ವಕ ಸ್ವಾಮಿ ವಿಜ್ಞಾಪನ ನೀನೇ ಉದ್ಧಾರ ಮಾಡಬೇಕು ಹರಿಯೇ ಅಂತ ತಲೆಬಾಗಿ ದೇವರ ಪೂಜಾ ಮಾಡಬೇಕು. ಹೇಗೆ? ದೃಢತರದಲ್ಲಿ, ದೃಢವಾಗಿ ಮಾಡಬೇಕು ಅಂತೆ. ಅಂದ್ರೆ ಸ್ವಾಮಿ ಈ ತರ ಆಲೋಚನೆ ಕೊಟ್ಟಿದ್ದಾನೆ ಅಂದ್ರೆ ತಗೊಂಡೇ ತಗೊಳ್ತಾ ಇದ್ದಾನೆ ಎಂಬ ದೃಢವಾದ ಮನಸ್ಸಿನಿಂದ ಮಾಡಬೇಕು. ಬಣ್ಣ ಬಣ್ಣದ ವರ್ಣ ಇದ್ದಂತೆ ಕಲ್ಪಿಸಿ, ಶಬ್ದ ಮೊದಲು ಕಲ್ಪಿಸಿರಿ, ಈ ಕಲ್ಪಿಸಿ ಅದನ್ನ ಮನಸ್ಸಿನಲ್ಲಿ ಹೀಗೆ ಹೀಗೆ ಅಂತ ಮನಸ್ಸಿನಲ್ಲಿ ಬಣ್ಣ ಹಚ್ಚಿ ನೋಡ್ರಿ. ನಂತರ ಈ ಬಣ್ಣ ಕರಗಿ ಹೋಗಿ ಮನಸ್ಸಿನಲ್ಲಿ ಭಗವಂತನೇ ಬೇರೆ ಒಳ್ಳೆ ನಿಜವಾದ ಬಣ್ಣ ತೋರಿಸ್ತಾ ಬರ್ತಾನೆ. ಅದು ಮಾನಸಿಕ ಸಂಸ್ಕಾರದಿಂದಲೇನೆ ಬಂದದ್ದು. ನಿಮಗೆ ಹೇಳಬೇಕಾದ್ರೆ ಒಂದು ರೋಜಾ ಹೂವನ್ನು ನೋಡಿರುತ್ತೆ, ಅದರ ಬಣ್ಣ ಬಹಳ ಚೆನ್ನಾಗಿರುತ್ತೆ, ಅದರ ಬಣ್ಣನೂ ಬಹಳ ಚೆನ್ನಾಗಿರುತ್ತೆ. ಆದರೆ ನೋಡಿದಾಗ ಬಣ್ಣ ಏನು ಗ್ರಹಣ ಆಗುತ್ತೆ ಅಲ್ಲಿರುತ್ತೆ, ಅದನ್ನ ಪುನಃ ಮನಸ್ಸಿನಲ್ಲಿ ಚಿತ್ರಣೆ ಮಾಡಿಕೊಳ್ಳುವಾಗ ಸೇಮ್ ಕಲರ್ ಬರಲ್ಲ. ಬರತ್ತಾ? ಬರಲ್ಲ. ಹಾಗೆ ಪ್ರತಿಮೆ ಆಗಲಿ ಒಳಗೆ ಏನೇ ಪದಾರ್ಥಗಳಾಗಲಿ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಆ ಬಣ್ಣ ಬಣ್ಣಗಳು ಯಾವುದು ಸರಿಯಾಗಿ ಬರಲ್ಲ. ಆದರೆ ದೇವರ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ದೇವರೇ ಎಲ್ಲ ಸರಿಪಡಿಸ್ತಾ ಬರುತ್ತಾನೆ. ಈ ವಿಷಯವನ್ನ ಅಲ್ಲಿ ನಮಗೆ ಸಂಶಯ ಬರುತ್ತೆ, ಮನಸ್ಸಲ್ಲಿ ಕಲ್ಪನೆ ಮಾಡಿದ ಪದಾರ್ಥ ಸುಳ್ಳು ಸತ್ಯವು? ಹೇಗೆ ಸ್ವಪ್ನದಲ್ಲಿ ಕಂಡ ಪದಾರ್ಥ ಸತ್ಯವೋ ನಮ್ಮ ಕಲ್ಪನೆಯಲ್ಲಿ ಕಂಡ ಪದಾರ್ಥವು ಸತ್ಯವೇ? ಧ್ಯಾನದಲ್ಲಿ ಚಿಂತನೆ ಮಾಡ್ತೀವಲ್ಲ ಪದಾರ್ಥ ಕಲ್ಪನೆ ಮಾಡ್ತೀವಲ್ಲ ಸತ್ಯವೇ? ಅದು ಹೇಗೆ ಅಂದ್ರೆ ಹೇಳ್ತಾರೆ ಭಗವಂತನೇ ಅದರ ಸೃಷ್ಟಿ ಮಾಡೋದು. ಹೇಗ್ ಮಾಡುತ್ತಾನೆ? ಸ್ವಪ್ನದಲ್ಲಿ ಜೀವನ ಪ್ರಯತ್ನವಿಲ್ಲದೆ ತಾನೇ ಸೃಷ್ಟಿ ಮಾಡಿಬಿಡ್ತಾನೆ. ಎಚ್ಚರ ಕಾಲದಲ್ಲಿ ಧ್ಯಾನ ಮನೋರಥ ಅಂತ ಎರಡು ಬರ್ತಾರೆ. ಧ್ಯಾನ ಅಂದ್ರೆ ಇದು, ಮನೋರಥ ಅಂದ್ರೆ ಹಗಲಗನಸು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಅದರಲ್ಲಿ ಈ ಎರಡರಲ್ಲೂ ಕೂಡ ನಮ್ಮ ಮನಸ್ಸಿನ ವಾಸನೆಯನ್ನ ಹುಟ್ಟಿಸಿ ನಮ್ಮಿಂದಲೇ ಅದರ ಕಲ್ಪನೆ ಮಾಡುವಂತೆ ಮಾಡಿ ತಾನು ಹುಟ್ಟಾಗ್ತಾನೆ ಅದಕ್ಕೆ. ಅದರಿಂದ ಅಂಥ ಪದಾರ್ಥಗಳನ್ನ ಕಲ್ಪಿಸಿ ಬಣ್ಣಿಸುವುದು ಹರಿಯ ಮುಂಭಾಗದಿ. ಬಣ್ಣಿಸುವುದು ಒಂದು ಚೆನ್ನಾಗಿಡಬೇಕಂತ ದೇವರ ಮುಂಭಾಗದಲ್ಲಿಟ್ಟು ಸ್ವಾಮಿ ಸ್ವೀಕಾರ ಮಾಡು. ಬಂಗಾರದ ತಾಲಿ ಬಂಗಾರದ ತಂಬಿಗೆ ಎಲ್ಲ ದೇವರ ಮುಂದೆ ದೇವರು ಕುಡಿಲಿಕ್ಕೆ ಒಂದಲ್ಲ ಎರಡಲ್ಲ 60 ಕೋಟಿ ತಂಬಿಗೆ ಬೇಕು ನಮಗೆ. ಬಂಗಾರದ ತಂಬಿಗೆ ಎಲ್ಲಿಂದ ತರ್ತಿರೋ ನೋಡ್ರಿ, ಅಲಂಕಾರಕ್ಕೆ 5 ತಂಬಿ ಕೊಟ್ಟಿಗೆ ಪ್ರಾಣ ಹೋಗ್ತಾ ಇರತ್ತೆ ಅಲ್ವಾ? ಎಲ್ಲಾ ಕಲೆಕ್ಷನ್ ಮಾಡ್ಕೋಬೇಕು, ಏನ್ ಮಾಡಬೇಕು ಅಂತೇಳಿ ಅಂತಹದ್ದು. 60 ಕೋಟಿ ಜನ ಇದ್ದಾರೆ ನಮ್ಮ ಶರೀರದಲ್ಲಿ, 60 ಕೋಟಿ ಜನಕ್ಕೆ 60 ಕೋಟಿ ತಂಬಿಗೆ ತಾಳಿ ನಿತ್ಯ ಕೊಡಬೇಕು ಅದಕ್ಕೆ, ಮತ್ತು ಯೂಸ್ ಮಾಡಿದ್ ಮತ್ತು ಕೊಡಬಾರದು. ಬಂಗಾರದ್ದೇ ಆಗಿರಲಿ, ಮತ್ತೆ ಅವರ ದೇವತೆ ತಗೊಂಡೋಗಿ ತಂದ್ಕೊಳ್ಳಿ ಅಂತ ಹೇಳಲಿಕ್ಕಿಲ್ಲ. ನಾವೇ ನಿತ್ಯವೂ ಕೂಡ ಕಲ್ಪಿಸಿ ಎಲ್ಲರಿಗೂ ತಂಬಿಗೆ ತಾಳೆ ಎಲ್ಲ ಇಟ್ಟು ಕರಿಬೇಕು ದೇವತೆಗಳನ್ನ, ಸ್ವಾಮಿ ನೀವೆಲ್ಲ ಊಟಕ್ಕೆ ಬರಬೇಕು ಅಂತ ಕರೆದು ಅವರಿಗೆಲ್ಲ ಬಡಿಸಬೇಕು. ಅವರೆಲ್ಲರ ಎಲೆಯಲ್ಲಿ ಮನಸ್ಸಿನಿಂದ ಪದಾರ್ಥಗಳು ಕಲ್ಪಿಸಿ ನಿಮಗೆ ಭೋಜನ ಅಂತ ತುಂಬಾ ಕೂತಿದೆ ಪೂಜಾ. ನಾವು ಯಾರು ಆ ಸಬ್ಜೆಕ್ಟ್ ಟಚ್ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಮಾಡದಂಗಿರೋದು ಬೇರೆ ವಿಷಯ, ಮಾಡಬೇಕೆಂಬ ವಿಷಯ ಆದರೂ ಗೊತ್ತದಿದ್ರೆ ಹಾಗೆ ಮಾನಸಿಕ ಚಿಂತನೆ ಸಬ್ಜೆಕ್ಟ್ ಎಲ್ಲಿ ಬರಲ್ಲ ನಮ್ದು, ಅದು ಟಚ್ಚು ಆಗಲ್ಲ. ನಾವು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ, ನಾವು ಯಾರನ್ನ ಕೇಳಲ್ಲ. ಅಲ್ಲ ಅವ್ರು ಟಚ್ ಮಾಡೋದಲ್ಲ, ನಾವು ಕೇಳಿದ್ರೆ ಹೇಳ್ತಾರೆ ಅಲ್ವಾ ಆಚಾರ್ಯ ಇದು ಹೇಳ್ರಿ ಅಂದ್ರೆ ಅದು ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮುನ್ನ ಹೇಳ್ತಾರೆ ಮುನ್ನ. ಇದು ಯಾರು ಮಾಡ್ತಾರೆ ಏನ್ರಿ, ನಮ್ಗೆ ಹೇಳ್ತಾ ಇದ್ದಾರೆ ಇವೆಲ್ಲ. ನಾವು ಪ್ರವಚನ ಕೂತೀವಿ ಅಂತ ಬಹಳ ಕಡಿಮೆ ಆಗ್ಬಿಟ್ಟಿವಿ ನಮ್ಗೆ. ಗೆಲ್ಲ ಗೆಲ್ಲದ್ದೆಲ್ಲ ಹೇಳಿ ನಮಗೆ ತಲೆಯಲ್ಲಿ ಏನೋ ಮನಸ್ಸಲ್ಲಿ ತಮಗೆ ಕೊಡ್ಬೇಕಂತ ತಾಳಿ ಕೊಡ್ಬೇಕಂತ ಒಮ್ಮನೆ ಟೈಮ್ ವೇಸ್ಟ್ ಎಲ್ಲ ಮಾಡಿಸ್ತಾ ಇದ್ದೀರಾ. ಯಾರಾದ್ರೂ ಮಾಡಿದ್ದೀರಾ, ಪ್ರೂಫ್ ಇದೆಯಾ? ಹೀಗೆ ಮನಸ್ಸಲ್ಲಿ ಮಾಡಿದವರು ಹೇಳ್ತಾರೆ, ಮುನ್ನ ಮನು ಸನಕಾದಿ ದೇವತೆಗಳು ಅಬ್ಧಿ ಕನ್ಯಾ. ಕೊನೆಗೆ ಲಕ್ಷ್ಮೀದೇವಿ ಹೇಳ್ಬಿಟ್ರು, ಇನ್ನು ಅವರು ಇವರು ಅಂತ ಯಾಕಪ್ಪ, ಲಕ್ಷ್ಮೀದೇವಿ ಕೂಡ ಇದನ್ನೇ ಮಾಡಿ ಸುಖಿಸುವರು. ನಾವ್ಯಾಕ್ರಿ ಮಾಡಬಾರ್ದು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಮ್ಗೆ ಎಷ್ಟು ಲಾಸ್ ಆಗ್ತಾ ಇದೆ ಎಂಬುದು ಚೆನ್ನಾಗಿ ತಿಳಿಸಿಕೊಟ್ರು. ಪ್ರಾಫಿಟ್ ಏನ್ ಬರುತ್ತೆ, ಲಾಸ್ ಏನಾಗ್ತಾ ಇದೆ ಹೇಳ್ತಾ ಇದ್ದಾರೆ. ಮುನ್ನ ಮನು ಸನಕಾದಿ ದೇವತೆಗಳು ಅಬ್ಧಿ ಕನ್ಯಾ ಇದನ್ನೇ ಮಾಡಿ ಸುಖಿಸುವರು. ಅವ್ರು ದೊಡ್ಡವ್ರಿ, ನಮ್ಗೆಲ್ಲಿ ಚೆನ್ನಾಗಿ ಆನ್ಸರ್ ಬರ್ತಾ ಇದೆ ನೋಡಿ, ಆ ಕ್ವಶನ್ ಗೆ ಆನ್ಸರ್ ಬರುತ್ತೆ ಇಲ್ಲಿ. ನಿನ್ನ ಯೋಗ್ಯತದಷ್ಟು ಮರೆತು ಬಿಡುವುದಲ್ಲ, ಮರಿಲೇಬಾರದು. ನಿನಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮಾಡಪ್ಪ. ಇದೆಲ್ಲ ದೇವತೆಗಳದ್ದು, ನಮ್ದಲ್ಲ. ನಾವು ಮನುಷ್ಯರು, ನಮಗೆ ಚಿಂತನೆಗಳೆಲ್ಲ ಇಲ್ಲ, ಬರೀ ಹರಿ 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 ಅಂದ್ಬಿಟ್ಟು ಸಾಕುತ್ತೋ ಸಾಕು, ಕಟ್ಟಾರು ನಮ್ಮ ಮೋಕ್ಷ ಬಂದ್ಬಿಡುತ್ತೆ ಅಂತ ಎಲ್ಲಾದ್ರೂ ಹೇಳಿದ್ದಾರೆ. ಹಾಗೆ ಈ ಚಿಂತನೆ ಯಾರು ಮಾಡಬಾರದು, ನಮ್ಗೆ ಯೋಗ್ಯತೆ ಇಲ್ಲ, ನಮಗೆ ಬೇಕಾದ್ದೇ ಹೇಳ್ತಾ ಇದ್ದಾರೆ. ಎಷ್ಟು ದೇವತೆಗಳು ಜಾಸ್ತಿ ಮಾಡಬಹುದು, ನೀವು ನಿಮ್ದು ಇರುವು ಅಲ್ಲ ಸಕ್ಕರೆ. ನಾವು ಲಡ್ಡು ತುಂಬ ಸಕ್ಕರೆ ತಿಂತೀವಿ, ಹೋಳಿಗೆ ಇಷ್ಟು ಸಕ್ಕರೆ ಹಾಕೊಂಡು ತಿಂತೀವಿ, ಹೌದಾ? ಸಕ್ಕರೆ ಪುಡಿ, ಸಕ್ಕರೆ, ಜೇನುತುಪ್ಪ, ಇನ್ನ ಬೀಗಲ್ ಬಾಗಲಕೋಟೆಯಲ್ಲಿ ಹೋದ್ರೆ ನಾವು ಬಿದೋ ಬಿಡ್ತೀವಿ, ನೋಡೇ ಹಾಕಲ್ಲ ಬಿಡುತ್ತೆ ನಮಗೆ. ಮೊದಲೇ ಹೋಳಿಗೆ, ಅದಕ್ಕೆ ಸಿಹಿಮಯ, ಅದಕ್ಕೆ ಜೇನುತುಪ್ಪ, ಪುಡಿ ಸಕ್ಕರೆ, ಅದಕ್ಕೆ ತುಪ್ಪ, ಎಲ್ಲ ಬಾದಾಮಿ ಹಾಲು ಹಾಕೊಂಡು ಮತ್ತ ಸಾಕಾಗಿಲ್ಲ ಅಂತ ಮತ್ತೆ ಸಕ್ಕರೆ ಮೇಲೆ ಏನ ಸ್ಪ್ರಿಂಕಲ್ ಮಾಡಿ. ಸ್ವಾಮಿ ಆ ಶಕ್ತಿ ಕೊಟ್ಟಿರ್ತಾನೆ ಅವರಿಗೆ, ಅಷ್ಟು ಮಾತ್ರ ಬಂತೆ. ಮತ್ತೆ ಇರುವೆ ನಮ್ಮ ಎಲೆ ಮುಂದೆ ಒಡಾಣೆ ಇರುವೆ, ಅಷ್ಟು ತಿಂಬತ್ತ ಅದು, ಅದಕ್ಕೆಷ್ಟು ಬಾಯಿಗೆ ಎಟಕತ್ತೋ ತಗೊಂಬತ್ತೆ, ಅದಕ್ಕೂ ಖುಷಿ ಹಾಡು ಹೇಳ್ತಾ ಹೋಗ್ತಾ ಇರತ್ತೆ, ಅದರ ಹಾಡು ಹೇಳತ್ತೆ ಎಷ್ಟು ಸಿಕ್ತು ಅಂತ. ಅದೇ ತರ ನಂದಪ್ಪ ದೇವತೆಗಳು ಹೊಳಿಗೆ ಪಾಯಸ ಊಟ ಮಾಡ್ಲಿ, ಅವರ ಎಲೆ ಮುಂದೆ ಬುದ್ಧ ಚೂರು ಕಚ್ಕೊಂಡು ಹೋಗ್ಲಿಕ್ಕೂ ಆಗಲ್ವಾ ನಮ್ಗೆ, ಅದು ಬೇಡ ಅಂತ ಯಾರಂತಾರೆ? ಅದನ್ನು ಹೇಳ್ತಾ ಇದ್ದಾರೆ. ನಿನ್ನ ಯೋಗ್ಯತದಷ್ಟು ಮರೆತು ಬಿಡುವುದಲ್ಲ, ಭಿನ್ನವಾದರೂ ಹರಿಯ ಮೆಚ್ಚಿಸಬೇಕು. ಶಬ್ದ ಚೆನ್ನಾಗಿ ಹಾಕ್ತಾರೆ. ಅಲ್ಲ ರೀ, ಇಷ್ಟು ಹೇಳಿದ್ದೀರಾ, ಅದು ಪದಾರ್ಥಗಳು ದೇವರಿಂದ ಭಿನ್ನ ಜಡ, ಅತ್ತಗೊಂಡು ದೇವರು ಮೆಚ್ಚುತ್ತಾನೇನು? ಅವಾಗ ಹೇಳ್ತಾರೆ, ಭಿನ್ನವಾದರೂ ಹರಿಯ ಮೆಚ್ಚಿಸಬೇಕು. ಹರಿ ಹೇಗೆ ಮೆಚ್ಚುತ್ತಾನೆ? ಆ ತಲೆ ಬಳಸು ಅಂತ ಹೇಳ್ತಾರೆ. ಏನದು ಅಂದ್ರೆ, ಆ ಪದಾರ್ಥ ದೇವರು ತಗೊಂಬಲ್ಲ, ಹೊರಗಿನ ಪದಾರ್ಥದಲ್ಲಿ ತನ್ನ ರೂಪ ಹೇಗಿರುತ್ತೋ ಆ ಪದಾರ್ಥದಲ್ಲೂ ದೇವರ ರೂಪಗಳಿವೆ, ಆ ರೂಪಗಳನ್ನೇ ದೇವರು ತಗೊಳ್ಳಲಿ ಅಂತ ಕೊಡುವಷ್ಟೇ ಹೊರತು ಅದೇ ತಗೋ ಅಂದ್ರೆ ದೇವರು ಮೆಚ್ಚಲ್ಲ. ಎಷ್ಟು ಚೆನ್ನಾಗಿದೆ. ಅಲ್ಲಿ ಪ್ರಶ್ನೆ ಬರುತ್ತೆ, ಮನಸ್ಸಿನಲ್ಲಿ ಮಂಡಿಗೆ ಮಾಡಿದೆ, ಹೊರಗೂ ಮಂಡಿಗೆ ಸಿದ್ಧ, ಏಕಕಾಲದಲ್ಲಿ ದೇವರಿಗೆ ನೈವೇದ್ಯ ಮಾಡಿದರೆ ಯಾವ್ದು ತಗೊಂತಾನೆ? ಯಾಕೆ ಅಂದ್ರೆ ಹೊರಗೆ ಮಂಡಿಗೆಯಲ್ಲಿ ಎಷ್ಟು ರೂಪಗಳಿರುತ್ತೋ ಒಳಗೆ ಮಂಡಿಗೆಯಲ್ಲೂ ಅಷ್ಟೇ ರೂಪಗಳಿರುತ್ತೆ. ಈ ಮಂಡಿಗೆ ಕೊಟ್ಟರು ಹೊರಗಿನ ಮಂಡಿಗೆ ಅಲ್ಲೇ ಬಿದ್ದಿರುತ್ತೆ, ರೂಪಗಳು ತಗೊಂಡು ದೇವರ ಹೊಟ್ಟೆ ತುಂಬುತ್ತೆ. ಹಾಗೆ ಒಳಗೆ ಮಂಡಿಗೆ ಮಾಡಿ ಕೊಟ್ಟರು ಕೂಡ ದೇವರ ರೂಪ ತಗೊಂತಾನೆ, ಅದನ್ನ ಅದನ್ನ ಹೊಟ್ಟೆ ತುಂಬುತ್ತೆ. ಒಳಗೆ ಮಂಡಿಗೆ ಕೊಟ್ಟರು ದೇವರದ್ದು ಹೊಟ್ಟೆ ತುಂಬುತ್ತೆ, ಮತ್ತ ಸೇಮ್ ರಿವರ್ಸ್ ಮಾಡಿ ಕೊಟ್ರೆ ನಮಗೆ ತುಂಬಲ್ಲ. ಆತ ಮನಸ್ಸಲ್ಲೇ ವರಗಳು ಕೊಟ್ಬಿಟ್ರೆ ತುಂಬಲ್ಲ. ಅದಕ್ಕೇನು ಮಾಡ್ತಾನೆ ದೇವರು, ಇಷ್ಟು ಕರುಣಾವಂತ. ಇವನು ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರು ನನ್ನ ಹೊಟ್ಟೆ ತುಂಬಿತು, ನಾನು ಹೇಗೆ ಕೊಡಬೇಕು ಅಂತಲ್ಲ, ಇವನ ಹೊಟ್ಟೆ ತುಂಬಿಸಬೇಕು ಅಂತ ಹೊರಗೆಂದು ಕೊಟ್ಟು ತುಂಬಿಸ್ತಾನೆ ಕರುಣಾವಂತ. ಅದನ್ನು ಹೇಳ್ತಾ ಇದ್ದಾರೆ, ಮುನ್ನ ಮನುಸನಕಾದಿ ದೇವತೆಗಳು ಅಬ್ಧಿ ಕನ್ಯಾ ಇದನೆ ಮಾಡಿ ಸುಖಿಸುವರು. ಅದೆಂಥ ಇದು, ಲಕ್ಷ್ಮೀದೇವಿಗೆ ಏನು ಕಡಿಮೆ ದೇವರು ಪೂಜೆ ಮಾಡಲಿಕ್ಕೆ? ಬ್ರಹ್ಮ ದೇವರು ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ, ತಾಯಿ ಅಂತ ಪದಾರ್ಥ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಮತ್ತ ಆಕಿ ಮನಸ್ಸಿನಲ್ಲಿ ಈ ಪದಾರ್ಥಗಳು ಕಲ್ಪನೆ ಮಾಡಬೇಕಾ? ಅಲ್ಲಿ ಕ್ವಶನ್ ಬರುತ್ತದೆ. ನಮಗಾದ್ರೆ ಹೊರಗೆ ಸಿಗಲ್ಲಪ್ಪ, ಬಂಗಾರದ ತಂಬಿಗೆ ಸಿಗಲ್ಲ, ನೀರೇ ಸಿಗಲ್ಲ ನಮಗೆ, ಟ್ಯಾಪ್ ನೀರೇ ಸಿಗ್ತಾ ಇರುತ್ತೆ ಬಹಳ ಜನಕ್ಕೆ. ಬೋರ್ ವಾಟರ್ ಇದ್ರೂ ತಗೊಳ್ಳಿಕ್ಕಿರಲ್ಲ, ಅಪಾರ್ಟ್ಮೆಂಟ್ ಕೂತಿರ್ತಾರೆ, ಭೀಕರವಾದ ಪರಿಸ್ಥಿತಿ ಇರುತ್ತೆ. ಆದರೆ ಲಕ್ಷ್ಮೀದೇವಿಗೆ ಏನ್ ಪ್ರಾಬ್ಲಮ್ ಅಪ್ಪ, ಆಕೆ ಒಂದು ಸಲ ಅಂದುಕೊಳ್ಳೆ ಎಲ್ಲರೂ ಬಂದು ಬಿಡ್ತಾರೆ, ಎಲ್ಲರೂ ಪದಾರ್ಥ ಕೊಡ್ತಾರೆ, ಎಲ್ಲ ಇರುತ್ತೆ. ಮತ್ತ ಮನಸ್ಸಿನಲ್ಲಿ ಅದೇ ಪದಾರ್ಥಗಳ ಕಲ್ಪನೆ ಯಾಕೆ ಅಂದ್ರೆ, ಕಲ್ಪನೆ ಮಾಡಿ ರುಚಿ ರುಚಿಯಾಗಿ ಈಗ ಕೊಡಬೇಕು ಅಂತ ಭಾವನೆ ಮಾಡುವುದರಲ್ಲಿ ಬರುವ ಸಂತೋಷ ಹೊರಗೆ ತಂದು ಕೊಟ್ರೆ ಬರಲ್ಲ. ದೇವರಿಗೆ ನಾ ಕೊಡಬೇಕು ಅಂತ ಆ ಭಾವನೆ ಗೊತ್ತಲ್ಲ, ಸ್ವಾಮಿ ನನ್ನ ಕೈಯಿಂದ ಕೊಡಬೇಕು ಅಂತ ಭಾವನೆ, ಆ ಭಾವನೆ ಬರುವುದರಲ್ಲೂ ಒಂದು ಸಂತೋಷ ಇದೆ. ಅದು ಲಕ್ಷ್ಮೀದೇವಿ ಪಟ್ಟಷ್ಟು ಯಾರು ಪಡ್ಲಿಕ್ಕಿಲ್ಲ ಅಂತ. ಅದಕ್ಕೆ ವೈಕುಂಠದಲ್ಲಿ ಯಾರು ಎಲ್ಲರೂ ಇದ್ದು ಕೂಡ ಟಚ್ ಮೀ ನಾಟ್, ಎಲ್ಲರೂ ದೂರ ನಿಂತ್ಕೊಂಡಿರ್ಬೇಕು. ಆಕೆನೆ ಕಸ ಬಳಿತಾಳೆ, ಆಕೆನೆ ಸಾರಿಸ್ತಾಳೆ, ಆಕೆನೆ ಎಲ್ಲ ಮಾಡ್ತಾಳೆ, ಪ್ರತಿ ಒಂದು ಆಕೆನೆ. ಯಾರಾದ್ರೂ ಮುಟ್ಲಿಕ್ ಬಂದ್ರೆ ಹೀಗೆ ನೋಡಿಬಿಡ್ತಾಳೆ, ಯಾಕೆ ದೇವರ ಸೇವೆ ತಪ್ಪುತ್ತೆ ಅಂತ ಆಕೆ ಬಾಧೆ. ಅಷ್ಟು ಬಿಡದೆ ಮಾಡುವ ಆಕೆ ಮನಸ್ಸಲ್ಲೂ ಕೂಡ ಎಡಬಿಡದೆ ಮಾಡಿ ಆನಂದ ಪಡ್ತಾಳೆ, ಅಯ್ಯ ನಿಂಗೆ ಅಂತ ಹಾಡಿ ಮಾಡ್ಲಿಕ್ಕೆ ಅಂತಾರೆ. ಭಿನ್ನವಾದರೂ ಹರಿಯ ಮೆಚ್ಚಿಸಬೇಕು. ಸರಿ ಮಾಡಿ, ಚೆನ್ನಾಗಿ ಹೇಳ್ತೀರಾ, ಇದು ತುಂಬಾ ಟೈಮ್ ತಗೊಂಬತ್ತೆ. ಕೂಡ್ಬೇಕಾ? ಕೂತ ಮೇಲೆ ಮನಸ್ಸಲ್ಲಿ ಹೋಗ್ತಾ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾ? ಮನಸ್ಸಲ್ಲಿ ದೇವರ ರೂಪ ಚಿಂತನೆ ಮಾಡಬೇಕಾ? ನಂತರ ಪದಾರ್ಥಗಳೆಲ್ಲ ಕಲ್ಪನೆ ಮಾಡಿ ಮಾಡಿ ಮಾಡಬೇಕಾ? ಅದರಲ್ಲಿ ದೇವತೆಗಳು ಚಿಂತನೆ ಮಾಡಬೇಕಾ? ಅದರಿಂದ ದೇವರಿಗೆ ಅಭಿಷೇಕ ಸ್ನಾನ ಎಲ್ಲ ಮುಗಿಸಿ ವಸ್ತ್ರ ಕೊಟ್ಟು ಆತ ಉಟ್ಟು ಟೈಮ್ ಹಿಡಿಯಲ್ಲೇನ್ರಿ ಚಿಂತನೆ ಮಾಡಲಿಕ್ಕೆ? ಎಷ್ಟು ಟೈಮ್ ವೇಸ್ಟ್ ಅಲ್ಲ, ಟೈಮ್ ವೇಸ್ಟ್ ಅಂತಲ್ಲ, ನಮ್ಗೆ ಟೈಮ್ ಇಲ್ಲ ಅಲ್ಲ, ಯೋಚನೆ ಬರಲ್ಲ. ಬಂದರೂ ಕೂಡ ಆಫೀಸಿಗೆ ಓಡ್ತಾ ಇರ್ತೀವಿ, ನಮ್ ನಮ್ ಕೆಲಸ ಓಡ್ತಾ ಇರ್ತೀವಿ ಅಂತ ನೀವು ಹೇಳ್ತೀರಾ, ಪ್ರವಚನಕ್ಕೆ ಓಡಬೇಕ್ರಿ ಅಂತ ನಾವು ಹೇಳ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು, ಯಜಮಾನರಲ್ಲಿ ಕರೆದಿದ್ದಾರೆ ಯಾರು ಪಾರ್ಟಿ, ಅವ್ರಿಗೆ ಶ್ರಾದ್ದ ಮಾಡಿಸ್ಬೇಕು, ಧ್ಯಾನ ಮಾಡ್ತಾ ಕೂತ್ರೆ ಶ್ರಾದ್ದ ಯಾರು ಮಾಡಿಸ್ತಾರೆ ಅಂತ. ನಾವು ನಮಗೆ ಪ್ರವಚನಕ್ಕೆ ಹೇಳ್ಬಿಟ್ಟಿದ್ದಾರೆ, ಊಟಕ್ಕೆ ಹೇಳಿದ್ದಾರೆ ಅಲ್ಲ, ಶ್ರಾದ್ದ ಮಾಡ್ಲಿಕ್ಕೆ ಅವರು ಹೋಗ್ತಾರೆ, ಪ್ರವಚನ ಮಾಡಿಸೋರು ಹೋಗ್ತಾರೆ, ನಮ್ಗೆ ಊಟಕ್ಕೆ ಹೇಳಿರ್ತಾರಲ್ಲ, ಊಟಕ್ಕೆ ಬೇಕು ಹೋಗ್ಬೇಕಾದ್ರೆ ಧ್ಯಾನ ಮಾಡ್ತಾ ಕೂತ್ರೆ ಎಲ್ಲ ಆಗುತ್ತೆ ಅಂತ ನಾವು ಹೋಗ್ತೀವಿ. ಒಟ್ಟಾರೆ ಲೌಕಿಕದಲ್ಲಿದ್ರು ವೈದಿಕದಲ್ಲಿದ್ರು ಬ್ಯುಸಿ ಅಂಬುದು ಬಿಡೋದಿಲ್ಲ ನಮ್ಮನ್ನ, ಟೈಮೇ ಇಲ್ಲ ನಮಗೆ. ಆ ಪ್ರಾಬ್ಲಮ್ ಇದ್ರೆ ನೋಡಿ, ಎಲ್ಲರ ಬಾಯಲ್ಲಿದೆ, ಎಲ್ಲರ ಬಾಯಲ್ಲೂ ಟೈಮ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಬಿಟ್ಟು ಏನಾದರೂ ಉಪಾಯ ಆಗಿದೆಯಾ? ಇಫ್ ಇಟ್ ಆಲ್ ಪ್ಲೀಸ್ ಟೆಲ್ ಅಂದ್ರೆ ಇಲ್ಲ. ಅನ್ಯಥಾ ಉಪಾಯವು ಮತ್ತೊಂದು ಇಲ್ಲ. ಸಾರಿ, ಶಾಸ್ತ್ರದಲ್ಲಿ ಹೇಳಿಲ್ಲಪ್ಪ. ನೀನ್ ಇಂಪಾರ್ಟೆನ್ಸ್ ನಿನ್ನ ಉದ್ಯೋಗಗಳಿಗೆ, ನಿನ್ನ ಕೆಲಸಗಳಿಗೆ ಕೊಡ್ತೀಯಾ? ಬೀದರ್ ಇಲ್ಲಿ ಬರಬೇಡ, ಇದಕ್ಕೆ ಕೊಡ್ತೀಯ, ಅದನ್ನ ಖಚಿತವಾಗಿ ಕಡಿಮೆ ಮಾಡಿ ಇದು ಮಾಡಿಯೇ ಹೋಗು, ಬೇಕಾದ್ರೆ ಊಟ ಆದ್ರೂ ಬಿಡು ಮಾಡು. ಚೆನ್ನಾಗಿ ಹೇಳ್ತಾರೆ ಅನ್ಯ, ಅದನ್ನ ನಮ್ಗೆ ಗೊತ್ತು. ಅದೇ ಆಫೀಸ್ ಕೆಲಸ, ಅದೇ ನಮ್ ಪರ್ಸನಲ್ ಲೈಫ್ ನಲ್ಲಿ ಕೂಡ ನಮಗೆ ಬೇಕಾದವರು ಬಂದ್ರೆ ಅವೆಲ್ಲ ಕಟ್ ಆಗತ್ತೆ, ಹೌದಾನೆ? ಎಲ್ಲ ಕಟ್ ಆಗತ್ತೆ, ಅವ್ರಿಗೆಲ್ಲ ಹೇಳ್ತೀವಿ. ಮನೆಯಲ್ಲಿ ಕೂಡ ಅಂಥ ಅರ್ಜೆನ್ಸಿ ಬಂದ್ರೆ, ನಮ್ಮವರು ಬಹಳ ಬೇಕಾದವ್ರು ಬರ್ತಾ ಇದ್ರೆ, ಮನೆಯಾಗಿದ್ದವ್ರ ನೀವೇ ಅಡಿಗೆ ಮಾಡ್ಕೊಳ್ಳಿ ಅಂತೇಳಿ, ಅಥವಾ ನೀವೇ ನೋಡ್ಕೊಳ್ಳಿ ಅಂತ ಇಬ್ಬರು ಗಂಡ ಹೆಂಡತಿ ಬಿಟ್ಟು ಹೊರಟೋಗ್ತೀವಿ ನಾವು. ಆ ಇಂಪಾರ್ಟೆನ್ಸ್, ಅಂಥ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮನಸ್ಸಿಗೆ ಬರಲಿಲ್ಲ. ಇಟ್ ಈಸ್ ದ ಮೇನ್ ರೀಸನ್, ಅರ್ಜಿ ಹುಟ್ಟಲಿಲ್ಲ. ನೆಸೆಸಿಟಿ ಇಸ್ ದಿ ಮೈನ್ ಮದರ್ ಆಫ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರಲ್ಲ, ನೆಸೆಸಿಟಿ ಬರ್ತಾ ಇಲ್ಲ ನಮಗೆ, ಅದಕ್ಕೆ ಎದ್ದೆಲ್ಲ ಕಾರಣ ಹುಡುಕ್ತಾ ಇರುತ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲ ನಾನು ನಿಮ್ ಕುರಿತು ಹೇಳ್ತಾ ಇಲ್ಲ, ನನ್ನ ಕುರಿತೇ ಹೇಳ್ತಾ ಇದ್ದೇನೆ. ಆಚಾರ ಪ್ರವಚನ ಅಂತ ಕರೆದು ಎಲ್ಲರನ್ನು ಬೈತಾ ಇರ್ತಾರೆ ಮಾಡಿಲ್ಲ ಮಾಡಿಲ್ಲ ಅಂತ, ಹಾಗಂದ್ಕೋಬೇಡಿ. ನಾನು ಮಾಡತಾ ಇಲ್ಲ ಅಂಬುದು ನಿಮಗೆ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ನೀವು ಮಾಡತಾ ಇದ್ರೆ ನನಗೆ ಬುದ್ಧಿ ಬರುತ್ತಪ್ಪ, ಇವರೇ ಮಾಡ್ತಾರೆ ನಾನು ಮಾಡದಾಗಿದ್ರೆ ಹೇಗೆ ಅಂತ ನಾನು ಸರಿ ಮಾಡಿಕೊಡ್ಬೇಕಲ್ಲ. ಹೇಳ್ತಾರೆ, ಅನ್ಯಥಾ ಉಪಾಯವು ಮತ್ತೊಂದು ಇಲ್ಲ, ಇದು ಮಾಡಿದರೆ ಪ್ರಸನ್ನನಾಗುವ ಹರಿ ಒಳ ಒಳಗೆ ಪೊಳೆದು. ಸ್ವಾಮಿ ಒಳಗೆ ಹೊಳಿತಾನಂತೆ. ಹೊಳೆದು ಅಂದ್ರೆ ಆಯಾ ಪದಾರ್ಥಗಳು ಚಿಂತನೆ ಮಾಡುವಾಗ ಇದೇವರು ಇಲ್ಲಿ ದೇವತ ಹೀಗೆ ಹೀಗೆ ಇದ್ದಕ್ಕಿದ್ದಂದೇ ಒಂದ್ಸಲ ಹೀಗೆ ಹೀಗೆ ಚಿಂತನೆ, ವಿಶೇಷವಾದ ಪದಾರ್ಥಗಳ ಸ್ಮರಣೆ, ಅಲ್ಲಿ ದೇವತೆಗಳ ರೂಪಗಳ ಸ್ಮರಣೆ, ಎಲ್ಲ ತಟ ತಟ ಹೊಡಿತಾ ಇರುತ್ತೆ. ಅದೇ ಅಲ್ಲದೆ ಸ್ವಪ್ನದಲ್ಲಿ ವಿಶೇಷವಾಗಿ ನಾವು ಚಿಂತನೆ ಮಾಡುವ ಪದಾರ್ಥಗಳಲ್ಲಿ ಭಗವದ್ ರೂಪಗಳು ಹೊಳಿತಾ ಬರುತ್ತಂತೆ, ದರ್ಶನ ಆಗ್ತಾ ಬರುತ್ತಂತೆ. ಎಂದೆಂದೂ ನೋಡದ ಪ್ರತಿಮೆಗಳು ದರ್ಶನ ಆಗ್ತಾ ಬರುತ್ತೆ ಭಗವದ್ ರೂಪಗಳೆಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಪ್ರಸನ್ನನಾಗುವ ಹರಿ ಒಳಗೆ ಪೊಳೆದು ಹೇಗಿರುತ್ತಾನೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಉನ್ನತವಾಗಿ ಮಾಣಿಕ ಕನಕ ಕೋಟಿ ಕನ್ಯಾದಾನ ಕನಕ ಕೋಟಿ ಕನ್ಯಾದಾನ ವಸ್ತ್ರ ಅಗ್ರಹಾರ ಆರಾಮ ಅಶ್ವ ಹಿರಣ್ಯ ಗರ್ಭ ಕ್ಷೇತ್ರ ಮಿಕ್ಕಾದ ಸನ್ಯಾಸ ಮೊದಲಾದ ವರ್ಣಾಶ್ರಮ ನಾನಾರಣ್ಯ ವೇದಾದಿಗಳು ಒಲಿಸಿದರಾಗೆ ಧನ್ಯ ನಾಗನು ಕಾಣೋ ಹರುಷ ತೀರಿದ ಮೇಲೆ ಬನ್ನ ಬಡಲು ಬೇಕು ವಿಮುಖನಾಗಿ ಕನ್ನ ಘಾತಕವಲ್ಲದೆ ನೆಲೆಯಿಲ್ಲ ಗತಿಯಿಲ್ಲ. ಇದು ಬಿಟ್ಟು ಏನೇನ್ ಮಾಡ್ತೀರಾ ಲಿಸ್ಟ್? ಉನ್ನತವಾಗಿ ಮಾಣಿಕ್ಯದಾನ, ಕನಕದಾನ, ಕೋಟಿ ಕನ್ಯಾದಾನ. ಒಂದು ಕನ್ಯಾದಾನ ಮಾಡಲಿಕ್ಕೆ ಒಂದು 20 ಲಕ್ಷ ಆಗತ್ತೆ ಇವಾಗ, ದೌರಿ ಎಲ್ಲ ಸೇರಿಕೊಂಡು ವಿಥೌಟ್ ದೌರ್ಯ. ಸ್ವಲ್ಪ ಬಿಸಿಯಲ್ಲಿ ಇದ್ದೀನಿ. ಏನಮ್ಮ ಮೊನ್ನೆ ಎಲ್ಲ ಯಾರು ಮಾಡಿದ್ದೀರ ಕನ್ಯಾ ಇವಾಗ ತಗೊಂಡ ಮಾಡಿಲ್ಲ. ಹೌದೌದು ಕನ್ಯಾದಾನ ಪಾಪ ಇವಾಗ ಎಲ್ಲ ಮೊನ್ನೆ ಯಾರೋ ಅಂದ್ರು ಅಲ್ಲ ನಮ್ಮ ಹುಡುಗಿ ಮದುವೆ ಮಾಡಬೇಕು. ನಾನಂದೆ ಅಲ್ರಿ ಮದುವೆಗೆ ಅಷ್ಟೇ ಚಿಂತೆ ಮಾಡ್ತೀರ, ಎಷ್ಟೊಂದು 4-5 ಲಕ್ಷ ಸಾಕಲ್ಲ ನಿಮ್ಗೆ ಅಷ್ಟಿಲ್ವಾ ಅಂದೆ. ಆಚಾರ ಎಲ್ಲಿದ್ದೀರಿ ನೀವು? ಮದುವೆ ಅಂದ್ರೆ ಇವಾಗ ಬರೇ ಛತ್ರಕ್ಕೆ ಹೋಗ್ಬಿಡುತ್ತಲ್ಲ ಅಂತಹದ್ದು ನೀವು ಹೀಗೆ ಹೇಳ್ತಾ ಇದ್ದೀರಾ. ಮಿನಿಮಮ್ 20 ಇಟ್ಕೋಬೇಕು, ಬಹಳ ಬಡವರು ಅಂದ್ರೆ 20, ಇನ್ನ ಆದ್ಮೇಲೆ ಯಥಾಶಕ್ತಿ ಯಥಾಮತಿ ಹೋಗ್ತಾ ಇರುತ್ತದು. ಇನ್ನ ಆ ಬಂದವರಿಗೆಲ್ಲ ಗಿಫ್ಟ್ಗಳು ಕೊಡೋದು, ಅವರಿಗೆ ಬೆಳ್ಳಿ ಥಾಲಿಗಳು ಕೊಡೋದು, ಇವೆಲ್ಲ ಇಟ್ಕೊಂಡಿದ್ರೆ ಅನ್ನ ವಿಶೇಷ. ಬಂದವರಿಗೆ ಊಟಕ್ಕೆ ಹಾಕಿ ಕಳಿಸೋದಿಂದ ಇಟ್ಟುಕೊಂಡ್ರೇನೆ 20 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಉಡುಗೋರುಗಳ ಸೆಕ್ಷನ್ ಇರುತ್ತಲ್ಲ, ಅದು ಬಹಳ ಭೀಕರವಾದ ಸೆಕ್ಷನ್. ಅದು ಯಾರಿಗೇನು ಕೊಡಬೇಕು ಅರ್ಥವೇ ಆಗಲ್ಲ. ನೋಡಿ ಎಂಥ ಇದು ಮದುವೆ, ಬಹಳ ಭೀಕರ, ಮಾಡೋದು ಬಹಳ ಕಷ್ಟ. ಅವರು ಉಡುಗೊರಿಗೆ ಕೊಟ್ಟಿರ್ತಾರೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾವಿಷ್ಟು ಕೊಟ್ಟಿವಿ ಮಿನಿಮಮ್ ಅಷ್ಟಾದ್ರೂ ಬರಲಿ ಅಂತ ಒಳಗಿರುತ್ತೆ ಅಲ್ವಾ. ಅವರು ಕೊಟ್ಟ ಕಾಲಕ್ಕೆ ರಿವರ್ಸ್ ಆಗಿ ಯಾರೋ ಕೊಟ್ಟು ಸ್ವಲ್ಪ ಏನು ಕಡಿಮೆ ಲೆವೆಲ್ ಪ್ಯಾಕೆಟ್ ಇರುತ್ತದು, ಆ ಪ್ಯಾಕೆಟ್ ಕೊಟ್ಟು ಕಳಿಸಿಬಿಟ್ರೆ ಮುಖ ಸಣ್ಣದಾಗ್ಬಿಡುತ್ತೆ, ಒಳಗೊಳಗೆ ಕಾಮೆಂಟ್ ಮತ ಎಲ್ಲೋ ಹುಟ್ಟಿ ಬರುತ್ತದು. ನೋಡ್ರಿ ನೀ ಹೀಗೆ ಕೊಟ್ಟಿರಂತ ಅವರಿಗೆ ಅಂತ ಬರುತ್ತದು ಫೋನ್ನಾಗೆ ಅಲ್ವಾ. ಅಪ್ಪ ಮದುವೆ ಮಾಡಕ ಒಂದು ಮದುವೆಗೆ ಇಷ್ಟ ವಸ್ತು ಆದ್ರೆ ಕೋಟಿ ಕನ್ಯಾದಾನ ಮಾಡ್ತೀವ? ಆಗಲ್ಲ. ಕೋಟಿ ಕನ್ಯಾದಾನ ವಸ್ತ್ರ ಎಲ್ಲ ಕೋಟಿ ಕೋಟಿ ಇಟ್ಕೊಳ್ಳಿ. ಅಗ್ರಹಾರ ಆರಾಮ, ಆರಾಮ ಅಂದ್ರೆ ಒಳ್ಳೆ ವಿಶೇಷವಾಗಿರತಕ್ಕಂತ ರೆಸಾರ್ಟ್ಸ್ ಅಂತ ಹೇಳ್ತಿರಲ್ಲ ಅದನ್ನ ಆರಾಮ ಅಂತಾರೆ. ನಮ್ಗೇನ್ ಗೊತ್ತಿದೆ ಇಲ್ಲಿ ಈ ರೆಸಾರ್ಟ್ಸ್ ಎಲ್ಲ ಕೆಲ್ಸಕ್ ಬರಲ್ಲ, ಅವಾಗಿನ ರೆಸಾರ್ಟ್ಸ್ ಎಲ್ಲ ಬ್ಯೂಟಿಫುಲ್ ರೆಸಾರ್ಟ್ಸ್ ಎಲ್ಲ ಹೇಳ್ತಾರೆ. ಆರಾಮ ಅಶ್ವ ಹಿರಣ್ಯ ಗರ್ಭ ಕ್ಷೇತ್ರ ಅಲ್ಲಿ ಹೇಳ್ತಾರೆ. ಹಿರಣ್ಯ ಗರ್ಭ ಕ್ಷೇತ್ರ ಅಂದ್ರೆ ಬ್ರಹ್ಮಾಂಡ, ಕೊನೆಗೆ ಹೇಳ್ಬಿಟ್ರು ಬ್ರಹ್ಮಾಂಡವೇ ಮಿಕ್ಕಾದ ಅದೊಂದು. ಇನ್ನ ಸನ್ಯಾಸ ಮೊದಲಾದ ವರ್ಣಾಶ್ರಮ ಧಾರಣೆ ಮಾಡಿಕೊಂಡು ಅಲ್ಲಿ ಅನುಷ್ಠಾನ ಮಾಡೋದು, ಆ ಧಾರಣೆ ಮಾಡಿಕೊಂಡು ನಾನಾ ಅರಣ್ಯ, ಆ ಶಬ್ದದಲ್ಲೇ ಅರಣ್ಯ ಹೋಗಿ ತಪಸ್ಸು ಮಾಡೋದು, ಬರೀ ಎಲೆ ತಿಂದಿರೋದು ಎಲ್ಲ ಇನ್ಕ್ಲೂಡೆಡ್. ವೇದಾದಿಗಳು ಒಲಿಸಿದರಾಗಿ, ವೇದಗಳನ್ನ ಉಚ್ಚಾರ ಮಾಡಿ ಮಾಡಿ ವೇದಾಭಿಮಾನಿ ನಿಂತರೂ ಕೂಡ ಆ ಪುಣ್ಯಗಳಲ್ಲಿ ಏನು ಧನ್ಯನಾಗನು ಕಾಣೋ, ಅದಕ್ಕೆ ಪುಣ್ಯ ಬರುತ್ತೆ. ಅದರಿಂದ ಸ್ವರ್ಗಾದಿ ಲೋಕಗಳಿಗೆ ಕರ್ಕೊಂಡು ಹೋಗಿ ಎಲ್ಲ ಖುಷಿ ಕೊಡ್ತಾರೆ. ಹರುಷ ತೀರಿದ ಮೇಲೆ ಬನ್ನ ಬಡಲಿ ಬೇಕು, ಬನ್ನ ಬಡಲು ಬೇಕು ವಿಮುಖನಾಗಿ. ಏನು ವಿಮುಖನಾಗೋದು ಅಂತ, ಇಷ್ಟು ಮಾಡಿದ್ರು ಕೂಡ ದೇವರಿಗೆ ವಿಮುಖರಾಗ್ತಾ ಹೋಗ್ಬೇಕಾಗುತ್ತೆ. ಯಾವಾಗ ಅವೆಲ್ಲ ಮಾಡಬೇಡಿ ಅಂತಲ್ಲ, ಇದು ಇಲ್ಲದೆ ಅವು ಮಾಡಿದರೆ ಅಂತ ಹೇಳ್ತಾ ಇದ್ದ. ಅಂದ್ರೆ ಒಳಗೆ ಒಳಗೆ ಭಗವಂತ ಸ್ವರೂಪ ಭಗವಂತ, ನಮ್ಮ ಅಧ್ಯಾತ್ಮ ಚಿಂತನ ಇಲ್ಲದೆ ಒಳಗೆ ಭಗವಂತ ಏನು ಮಾಡುತ್ತಾ ಇದ್ದಾನೆ, ಆತನ ಪೂಜಾ ಹೇಗೆ ಮಾಡಬೇಕು, ಆತನ ಚಿಂತನ ಇಲ್ಲದೆ ಹೊರಗೆಷ್ಟು ಮಾಡಿದ್ರು ಭಗವಂತ ಚೂರು ಚೂರು ಪುಣ್ಯ ಕೊಟ್ಟು ಮತ್ತಾ ಬರಬೇಕು ಒಳಕ್ಕೆ. ನೆಲೆಯಿಲ್ಲ ಗತಿ ಇಲ್ಲ ಶೂನ್ಯನಾಗುವ ಅವನ ಜ್ಞಾನದಿಂದ. ಈ ಬರೇ ಕರ್ಮಾನುಷ್ಠಾನ ಭಗವಂತನ ಒಳಚಿಂತನ ಬಿಂಬಕ್ರಿಯ, ಆತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಮಾಡಿಸುವ ವ್ಯಾಪಾರ, ಆತನ ವಿಶೇಷ ಕರುಣೆ, ಆತನ ಒಳಗಿನ ಪೂಜಾ ಬಿಟ್ಟು ಈ ಬರೇ ಕರ್ಮಗಳು ಮಾಡುತ್ತಾ ಬಂದರೆ ಅವನ ಜ್ಞಾನದಿಂದ ಶೂನ್ಯನಾಗುವ, ದೇವರ ಜ್ಞಾನವೇ ಹೊರಟು ಹೋಗ್ತಾ ಬರುತ್ತೆ. ಮನ್ಯು ವಿನಾಶ ನಮ್ಮ ವಿಜಯ ವಿಠಲ ಕಾರುಣ್ಯ ಮೂರ್ತಿಯ ರೂಪ ಗುಣ ಕ್ರಿಯ ಯೋಚಿಸು. ಮನ್ಯು ವಿನಾಶ ಎಲ್ಲರಲ್ಲಿ ನಿಂತು ಕ್ರೋಧವನ್ನ ಬಿಡಿಸುವಂತ ಸ್ವಾಮಿ ಇದ್ದಾನಲ್ಲ, ಅಂಥ ವಿಜಯ ವಿಠಲ ಕಾರುಣ್ಯ ಮೂರ್ತಿಯ ರೂಪ ಗುಣ ಕ್ರಿಯ ಯೋಚಿಸು. ಯಾಕೆ ಮನ್ಯು ವಿನಾಶ ಅಂತ ಅಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ ಕಾಲಕ್ಕೆ ನೀನ್ ಬರೋದೇ ಸಿಟ್ಟಯ್ಯ, ಯಾರು ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಎಲ್ಲ ಕಾಮಾಗಿಡ್ತಾರೆ, ಆ ಮಡಿ ಮಾಡ್ತಾರಲ್ಲ ಅವಾಗೊಂದೇ ಸ್ವಲ್ಪ ಹಠಾತ್ ಕಂಡೀಷನ್ ಇರುತ್ತೆ ಮನೆಯಾಗೆ, ಆ ದೇವ್ರ ಪೂಜಾ ಮುಗಿದೋಗ್ಬಿಟ್ರೆ ಭ್ರಾಂತವಾಗುತ್ತೆ. ಇದು ಸಾಮಾನ್ಯ ಎಲ್ಲರಲ್ಲೂ ತಾನೇ ಟಾಕ್ ಅದು ಹೋಗ್ತಾನೆ. ಅದೇ ಹೇಳ್ತಾ ದೇವ್ರ ಪೂಜಾ ಮಾಡಕ್ಕೆ ಬರಬಾರದೇ ಇರೋದು ಯಾವುದು ಅಂದ್ರೆ ಬರಬಾರದು ಯಾವುದು ಅಂದ್ರೆ ಸಿಟ್ಟು ಬರಬಾರದು, ಅದು ಬಂದ್ರೆ ಶುದ್ಧ ಮೈಲಿಗೆ. ನಾವು ಮೈಲಿಗೆ ಆಗುತ್ತಿದ್ದ ನೀರು ತೊಳೆದ್ರು ಸ್ನಾನ ಮಾಡ್ತೀವಿ, ದಾರ ತೊಳೆದ್ರು ಸ್ನಾನ ಮಾಡ್ತೀವಿ, ಸಿಟ್ಟು ಬಂದು ಸ್ನಾನ ಮಾಡ್ತೀವ? ಅದೇ ಯಾರು ಮಾಡಿದ್ರೆ ಹೇಳಿ, ನಮಸ್ಕಾರ ಮಾಡ್ತೀವಿ, ಸಿಟ್ಟು ಬಂದು ಸ್ನಾನ ಮಾಡಿ, ಸಿಟ್ಟು ಬರುತ್ತೆ ಮಡಿಗೆ ನಮಗೆ, ನಮಗೆ ನಡೆಯುತ್ತೆ ಅಂತ ಹೇಳ್ತೀವಲ್ಲ, ನಮಗೆ ನಡೆಯುತ್ತೆ ಅಂತ ಹಾಗೆ ನಡೆಸ್ತಾ ಇದ್ದೀವಿ. ಅದಕ್ಕೆ ಆ ಮಣ್ಣು ಬಂದೇ ಬರುತ್ತೆ, ಅದನ್ನು ನಾಶ ಮಾಡುವಂತಹ ಸ್ವಾಮಿಯನ್ನು ಸ್ಮರಣೆ ಮಾಡಿ. ಅಂದರೆ ಧ್ಯಾನ ಅಂದ್ರೆ ಏನು? ಕಾರುಣ್ಯ ಮೂರ್ತಿಯ ಹರಿಯ ರೂಪ ಗುಣ ಕ್ರಿಯ ಯೋಚನೆ ಮಾಡುವುದೇ ಧ್ಯಾನ. ಎಲ್ಲಿರುವ ರೂಪ? ಹೊರಗೂ ಒಳಗೂ ನಿಂತ ಭಗವದ್ ರೂಪದ್ದು ಚಿಂತನೆ ಮಾಡುತ್ತಾ ಕೊನೆಗೆ ಕನೆಕ್ಷನ್ ಒಳಗಿರೋ ಸ್ವಾಮಿ ಕೊಡಬೇಕು. ಇಷ್ಟು ವಿಜಯರಾಯರು ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.